ನಾವು ಮಾಡ್ತೇವೆ ಕಂಡವ್ರು ಹೊಡೆಯೋದ್ರಕ್ಕೆ ಸ್ಟಾರ್ ಪಡ ಅಂತ ಹೇಳಿಬಿಡೋದು, ತಂಡಕ್ಕೆ ಸ್ಟಾರ್ ಪಡ ಅಂತ ಹೇಳಿಬಿಡೋದು. ಅದ್ರ ಮಾಡೋದಲ್ಲ. ಮತ್ತೆ ಭೀಮಸೇನ ರಕ್ತವನ್ನು ಯಾಕೆ ಹಾಗೆ ಮಾಡ್ತಾರೆ ಅಂದ್ರೆ ಸ್ವಧರ್ಮ ಆಗಿತ್ತಾಗ. ಕ್ಷತ್ರಿಯ ಯುದ್ಧವನ್ನು ಮಾಡಬೇಕಾಗಿತ್ತು. ದುಶ್ಯಾಸನ ದ್ರೌಪದಿಯ ಸೀರೆ ಸರಿಗೆ ಕೈ ಹಾಕಿದ್ದ, ಯುದ್ಧನ ಪ್ರತಿಜ್ಞೆ ಮಾಡಿದ್ದ, ನಿನ್ನ ಕೊಡ್ತೇನೆ ಅಂತ ಹೇಳಿದ್ದ. ಆ ಕೊಲ್ಲುವುದರ ಸಂಕೇತವಾಗಿ ಮಾಡಿದ ಕೆಲಸವಾದ್ದರಿಂದ ಬಂತೆ ಹೊರತು ನಮಗೆಲ್ಲ ಬರೋದಲ್ಲ. ಅದು ಒಂದು ಭೀಮಸೇನ ಮಾಡಿದ ಸ್ವಧರ್ಮ ಅದು. ನಾವು ಅದೆಲ್ಲ ಮಾಡಬಾರದು. ಬಟ್ಟೆ ಸಹ ದೀರ್ಪೂಜೆ ಮಾಡಿ ತೀರ್ಥ ತೊಗೊಂಡು ಕೃಷ್ಣ ಮಾಡಬೇಕು ಹೊರತು ರಕ್ತಯುಕ್ತ ಕುಡಿ ಅಭ್ಯಾಸ ಮಾಡೋದಕ್ಕೆ ಎಂದೂ ಪ್ರಯತ್ನ ಪಡಬಾರದು. ಬಹಳ ಜೀವನ ಭೀಮಸೇನ ಕೆಲಸ ಅದು. ನಾವು ನಂಬಬೇಕಂತ ನಂಬ್ತೀನಿ ನೋಡಿ. ಈಗ ಯಾವನ್ನ ಕೊಂದು ಬಿಡ್ತಾನೆ, ಕರ್ಕೊಂಡು ಹೋಗ್ತಾರೆ ಕೋರ್ಟ್ಗೆ, ವಿಚಾರಣೆ ಆಗುತ್ತೆ. ಕೊಲೆ ಮಾಡಿದ್ದಾರೆ ಹೆಂಗ್ ಮಾಡಿ ಅಂತ ಹೇಳಿಬಿಡ್ತಾರೆ. ಹ್ಯಾಂಗ್ ಮಾಡೋದು ಯಾರು ಗೊತ್ತ? ಇನ್ನೊಬ್ಬ ಮನುಷ್ಯ ಹೆಂಗ್ ಮಾಡೋದು? ಮತ್ತೆ ಬಂದು ಅದ್ ಬರ್ತಾನೆ ಹೆಂಗ್ ಮಾಡಿಬಿಡ್ತಾನೆ? ಅವನಿಗೆ ಎಕ್ಸ್ಟ್ರಾ ಬೂಟು ಕೊಟ್ಟು ಕಳಿಸ್ತಾರೆ ಬರೀ ಅವನ್ನ. ಹ್ಯಾಂಗ್ ಮಾಡಿದ್ರೆ ಎಕ್ಸ್ಟ್ರಾ ದುಡ್ಡು, ಸಂಬಳ ಎಕ್ಸ್ಟ್ರಾ ದುಡ್ಡು ಬೇರೆ. 6 ಗಂಟೆ ಬೇಗ ಬಂದಿರ್ತಾನಲ್ಲ, ಎಷ್ಟು ದುಡ್ಡು ಕೊಡ್ತಾರೆ? ಅದಕ್ಕೆ ಅವ್ರು ಮಾಡಿದ ಕೆಲಸ ಹೆಂಗ್ ಮಾಡಿದ ಕೆಲಸನೇ. ಇವ್ರು ಯಾರನ್ನ ಹ್ಯಾಂಗ್ ಮಾಡಿದ್ರೆ ನೀವು ಹ್ಯಾಂಗ್ ಮಾಡಿದ ಅಷ್ಟೇನೆ. ಅವನಿಗೆ ಬಂಧನ, ಇವನಿಗೆ ಬಿಡುಗಡೆ. ಯಾತಕ್ಕೆ? ಅವನು ನನ್ನ ಶತ್ರುವಂತ ಕೊಂದ, ಜೈಲಿಗೆ ಹಾಕಿದ್ರು, ತಡಬಂಧನ ಕೊಟ್ಬಿಟ್ಟು. ಅವನೇನು ಮಾಡ್ದ? ಸರ್ಕಾರ ಇವನನ್ನ ಕೊಲೆಗಾಡಕಾದ ತೀರ್ಮಾನ ಮಾಡಿದೆ, ಶಿಕ್ಷೆ ಕೊಟ್ಟಿದೆ, ಸರ್ಕಾರ ಆರ್ಡರ್ ಕೊಟ್ಟಿದೆ, ನನ್ನ ಅಪಾಯಿಂಟ್ಮೆಂಟ್ ಮಾಡಿದೆ, ನಾನು ಅವನಿಗೆ ಕೊಂದ್ರೇನೆ ನನ್ನ ಕೆಲಸ. ಇಷ್ಟೆಲ್ಲ ಇಟ್ಕೊಂಡು ಕೆಲಸ ಮಾಡ್ತಾನೆ ಅವನಿಗೆ ಅದು ಮೋಚಕ. ನೀವು ಮಾತು ಅರ್ಥ ಮಾಡಿಕೊಂಡಾಗ, ಒಂದು ಕೊಲೆ ಇವನು ಮಾಡಿದಾಗ ಕೊಲೆ ಆಯ್ತು, ಅವನು ಮಾಡಿದಾಗ ಕರ್ತವ್ಯ ಆಯ್ತು. ಭೀಮಸೇನೆ ಮಾಡಿದ್ದು ಹಾಗೆ ಮಾಡ್ತಾನೆ. ದುಶ್ಯಾಸ ರಕ್ತವನ್ನ ಆ ಕುಡಿತಕ್ಕಂಥ ಪ್ರಕ್ರಿಯೆ ಜಗತ್ತಿಗೆ ತಲ್ಲಣ ಹುಟ್ಟಿಸ್ತಕ್ಕಂಥದ್ದು. ಪರಸ್ತ್ರೀ ಕಾಮುಕನಿಗೆ ವಿಚಿತ್ರವಾದಂತಹ ವೇದನೆ ಹುಟ್ಟಿಸ್ತಕ್ಕಂಥ ಕೆಲಸ, ಭಗವಂತ ಅತ್ಯಂತ ಪ್ರಿಯವಾದ ಕೆಲಸ ಅದು, ಅದನ್ನು ಮಾಡ್ತಾನೆ. ಆ ದೃಷ್ಟಿಯಲ್ಲಿ ಅಂತಹ ಕೆಲಸವನ್ನು ಯಜ್ಞ ಮಾಡಿಕೊಂಡಲ್ಲ ಭೀಮಸೇನ. ಅದು ಭೀಮಸೇನ ಬರೀ ಯೋಗಿಯಲ್ಲ, ಯೋಗೇಶ್ವರನಾದವನು, ಪರಮಯೋಗಿ ಆದವನು. ಆ ಯೋಗದ ಮಟ್ಟಕ್ಕೆ ಧರ್ಮರಾಜ ಹೇಳಲಿಲ್ಲ, ಅರ್ಜುನ ಹೇಳಲಿಲ್ಲ. ಅಂತ ವಿಚಿತ್ರವಾದ ಧರ್ಮ ಸೂಕ್ಷ್ಮ ಬಲ್ಲ ವ್ಯಕ್ತಿ ಭೀಮಸೇನಾಗಿದ್ದ. ಆಗ ಯೋಗ ಕರ್ಮಸು ಕೌಶಲಂ ಅಂತ ನಮಗೆ ತಿಳಿಯಿತು. ನಿನ್ನೆ ವಯಸ್ಸಿನ ಕಥೆ ಹೇಳಿದ್ದಲ್ಲ, ತುಲಾಧಾರ. ಅದು ಮಾಡ್ತಾ ಇದ್ದು ಬರೀ ತೂಕ ಕೆಲಸ. ವ್ಯಾಪಾರ ಮಾಡೋದು, ದುಡ್ಡು ಇಸ್ಕೊಳ್ಳೋದು, ತೂಕ ಮಾಡೋದು ಕೊಡೋದು, ದುಡ್ಡು ತೂಕ ಮಾಡೋದು ಕೊಡೋದು. ಆ ವ್ಯಾಪಾರದಲ್ಲಿ ಏನು ಕಂಡ? ಅವನು ಸಾಮ್ಯವನ್ನು ಕಂಡ, ಭಗವಂತನ ಚಿಂತನೆ ಮಾಡದ. ಅವನ ವೃತ್ತಿಯೆಲ್ಲ ಭಗವಂತನಿಗೆ ಪ್ರೀತಿಯಾಗೋಯ್ತು. ಅವನು ಅಪರೋಕ್ಷ ಜ್ಞಾನಿ ಆಗಿಬಿಡ್ತಾನೆ. ಹಾಗೇನೆ ನೀವು ಅರ್ಥ ಮಾಡಿಕೊಂಡ್ರೆ, ಮಕ್ಕಳನ್ನಾಡೋ ಕೆಲಸ, ಓಡಾಡೋ ಕೆಲಸ, ನೀರು ಕುಡಿಯೋ ಕೆಲಸ, ಮಲಗೋ ಕೆಲಸ, ಆಕಳಿಸೋ ಕೆಲಸ, ತೂಕಡಿಸೋ ಕೆಲಸ, ಎಲ್ಲ ಭಗವಂತನಿಗೆ ಪ್ರೀತಿಯಾಗತ್ತೆ. ಆ ರೀತಿ ಅನುಸಂಧಾನ ಇದ್ರೆ ಎಂಬುದನ್ನು ಹೇಳುತ್ತಾರೆ. ಅದು ಅತ್ಯಂತ ಮಾರ್ಮಿಕವಾದ ಭಗವದ್ಗೀತೆಯ ಸಂದೇಶವಾದ್ದರಿಂದ ಕರ್ಮ ಮಾಡಬೇಕು ಬಿಡಬೇಕು ಅನ್ನೋ ಗೊಂದಲವೆಲ್ಲ ಪೂರ್ಣ ಪರಿಹಾರವಾಯಿತು. ಯೋಗ ಕರ್ಮಸು ಕೌಶಲಂ ಕರ್ಮಜಂ ಬುದ್ಧಿಯುಕ್ತಾಹಿ ಫಲಂ ತತ್ವ ಮನೀಷಿಣಃ ಜನ್ಮಬಂಧ ವಿನಿರ್ಮುಕ್ತಾಹ ಪದಂ ಗಚ್ಚಂತಿ ಅನಾಮಯಂ. ಇದು ಮುಂದಿನ ಒಟ್ಟು ಫಲಶ್ರುತಿ ಹೇಳತಕ್ಕಂಥ ಶ್ಲೋಕ ಇದು. ಕರ್ಮಜಂ ಬುದ್ಧಿಯುಕ್ತಾಹಿ ಫಲಂ ತತ್ವ ಮನೀಷಿಣಃ. ಕರ್ಮವನ್ನು ಮಾಡಬೇಕು, ಅದರಿಂದ ಫಲ ಬರುತ್ತೆ. ಅದನ್ನೇನ್ ಮಾಡಬೇಕಾಗ? ತ್ಯಾಗ ಮಾಡಿಬಿಡಬೇಕಾಗ. ನಾವು ತ್ಯಾಗ ಮಾಡಕ್ ಬರೋದಿಲ್ಲ. ಬುದ್ಧಿಯುಕ್ತಾಹ, ಅದಕ್ಕೆ ಅಪರೋಕ್ಷ ಜ್ಞಾನಿಗಳಾಗಬೇಕು. ಮೊದಲು ನಾವು ಜ್ಞಾನಿಯಾಗಿ ಕರ್ಮದ ಫಲವನ್ನು ತ್ಯಾಗ ಮಾಡಬೇಕು. ಆ ರೀತಿ ಮಾಡಿದಾಗ ಏನಾಗುತ್ತೆ ಅಂದ್ರೆ, ಜನ್ಮಬಂಧ ವಿನಿರ್ಮುಕ್ತಾಹ, ಜನ್ಮದ ಬಂಧನದಿಂದ ಬಿಡುಗಡೆಯನ್ನು ಹೊಂದಿಬಿಟ್ಟು, ಹುಟ್ಟು ಸಾವುಗಳ ಸಂಕೋಲೆಯನ್ನು ಕಳ್ಕೊಂಡು ಬಿಟ್ಟು, ಪದಂ ಗಚ್ಚಂತಿ ಅನಾಮಯಂ, ಯಾವುದೇ ಅಪಾಯವಿಲ್ಲದ, ದೋಷವಿಲ್ಲದ, ಶಾಶ್ವತವಾದ ಭಗವಂತನ ನೆಲೆಯಾದ ವೈಕುಂಠವನ್ನ ತಲುಪ್ತಾನೆ ಅಂತ ಅರ್ಥ. ಯಾವನು ಕರ್ಮವನ್ನು ಮಾಡಿ ಫಲ ಕೆಡ್ತಾನೆ ಅವನಿಗೆ ಆ ಭಾಗ್ಯ ಇಲ್ಲ, ಕರ್ಮವನ್ನು ಮಾಡಿ ಫಲ ಬಿಡ್ತಾನಲ್ಲ ಅವನಿಗೆ ಆ ಭಾಗ್ಯ ಇದೆ ಅಂತ ಹೇಳ್ತಾನೆ. ಕರ್ಮಜಂ ಬುದ್ಧಿಯುಕ್ತಾಹಿ ಫಲಂ ತತ್ವ ಮನೀಷಿಣಃ. ಕರ್ಮಜನ್ಯವಾದ ಫಲವನ್ನ ಪರಿತ್ಯಾಗ ಮಾಡಿದಾಗ ಅದು ಜ್ಞಾನವಾಗಿ ಪರ್ಯವಸಾನವಾಗುತ್ತೆ ಹೊರತು ಇಲ್ಲಿ ಹೊರ ಪರ್ಯವಸಾನವಾಗೋದೇ ಇಲ್ಲ. ಇದು ಭಗವಂತನ ಮೆಚ್ಚಿಸಲಿಕ್ಕೆ ಮಾಡಬೇಕಾದ ಕರ್ತವ್ಯ. ಆ ಫಲತ್ಯಾಗ ಮಾಡೋ ಅಭ್ಯಾಸ ಮಾಡಬೇಕು. ಒಂದು ಸಮಸ್ಯೆ ಹಾಗೆ ಉಳ್ಕೊಳ್ಳುತ್ತೆ. ಫಲತ್ಯಾಗ ಮಾಡಬೇಕು ಅಂತ ಹೇಳ್ತೀರಲ್ಲ, ಎಲ್ಲಿ ತ್ಯಾಗ ಮಾಡಬೇಕು ಅಂತ ಪ್ರಶ್ನೆ ಅದು. ಎಲ್ಲಿ ತ್ಯಾಗ ಮಾಡಬೇಕು? ಸತ್ಯನಾರಾಯಣ ಪೂಜೆ ಮಾಡ್ದ, ಪ್ರಸಾದ ಕೊಟ್ಟರು, ಓ ಫಲತ್ಯಾಗ ಮಾಡಬೇಕು ಅಂತ ಹೇಳಿದ್ದಾರೆ ತಿಳ್ಕೊಂಡ, ಎಲ್ಲ ಹೋಯ್ದು ಎಷ್ಟು ಬಿಟ್ಟ, ಓ ಫಲತ್ಯಾಗ ಮಾಡಿಬಿಟ್ಟು ನಾರಾಯಣ ಅನುಗ್ರಹ ಮಾಡು ಅಂತ ಕೇಳಿದ್ರೆ, ಇದು ಫಲತ್ಯಾಗ ಮಾಡೋದಲ್ಲ. ಮತ್ತೆ ಈ ಫಲತ್ಯಾಗ ಮಾಡೋದಲ್ಲ, ಸತ್ಯನಾರಾಯಣ ಪೂಜೆ ಮಾಡಿದ, ಈ ಪುತ್ರ ಪೌತ್ರ ಆರೋಗ್ಯ ಐಶ್ವರ್ಯ ಅಭಿವೃದ್ಧಿ ಇರ್ತಲ್ಲ, ಆ ಫಲವನ್ನು ತ್ಯಾಗ ಮಾಡಬೇಕೆ ಹೊರತು ಈ ಫಲ ತ್ಯಾಗ ಮಾಡೋದಲ್ಲ. ಆ ಫಲವನ್ನು ತ್ಯಾಗ ಮಾಡಬೇಕು. ತ್ಯಾಗ ಮಾಡೋದಂದ್ರೆ ಏನದನ್ನ ಬಿಸಾಡೋದಂತ ಅರ್ಥ ಅಲ್ಲ. ಕೃಷ್ಣಾರ್ಪಣ ದೇವ್ರಿಗೆ ಒಪ್ಪಿಸೋದು, ಕೃಷ್ಣಾರ್ಪಣ ದೇವ್ರಿಗೆ ಒಪ್ಪಿಸೋದು. ಕ್ಯಾಶಿಯರ್ ದುಡ್ಡು ಬರುತ್ತೆ, ತ್ಯಾಗ ಮಾಡೋದಂದ್ರೆ ಏನು? ಅದು ಬಿಸಾಕ್ ಹೋಗ್ಬಿಡೋದು ಅಂತ ಅರ್ಥ ಅಲ್ಲ. ಕಿಟಕಿಯಲ್ಲಿ ಹಾಕೋದು ಅಂತ ಅರ್ಥ ಅಲ್ಲ. ಅಕೌಂಟ್ ಒಪ್ಪಿಸಿ ಹೋಗ್ತಾರೆ, ಎಲ್ಲ ಡೇಟ್ ಅಕೌಂಟ್ ಹಾಕಿ ಇಷ್ಟು ಬಂದಿದೆ ಅಂತ ಒಪ್ಪಿಸಿಬಿಡ್ತಾರೆ. ಬ್ಯಾಂಕಲ್ಲಿ ಕೆಲಸ ಮಾಡೋ ನೌಕರ ಬ್ಯಾಂಕ್ಗೆ ಹಣ ಒಪ್ಪಿಸ್ತಾನೆ, ಲೆಕ್ಕ ಒಪ್ಪಿಸ್ತಾನೆಯೋ. ಹಾಗೆ ನಾವು ಪ್ರತಿಯೊಂದು ಕರ್ಮವನ್ನು ಮಾಡಿ ಫಲವನ್ನು ದೇವರಿಗೆ ಒಪ್ಪಿಸಬೇಕು ಅಂತ ಹೇಳ್ತಾರೆ. ದೇವರಿಗೆ ಒಪ್ಪಿಸಬೇಕು, ಆಗ ನಮಗೆ ಸಿದ್ಧಿ ಬರುತ್ತೆ, ಹೊರತು ಸಿದ್ಧಿ ಬರೋದಿಲ್ಲ. ಮತ್ತೆ ಫಲ ಏನ್ ಮಾಡ್ತೇವೆ? ನಾವೇ ತಗೊಂಡ್ಬಿಡ್ತೇವಲ್ಲ, ನಾವೇ ತಗೊಂಡ್ಬಿಡ್ತೇವೆ. ಆದ್ರಿಂದ ನಮಗೆ ಜ್ಞಾನದ ಪ್ರಶ್ನೆ, ಕರ್ಮ ಉದ್ಧಾರದ ಪ್ರಶ್ನೆ ಬರೋದೇ ಇಲ್ಲ. ಫಲವನ್ನು ದೇವರಿಗೆ ಅರ್ಪಿಸಬೇಕು. ಕ್ಯಾಶರಿ ಸಂಬಳ ಕೊಡೋದಕ್ಕೆ ಬ್ಯಾಂಕಿಗೆ ಹಾಕಿದಾಗ ತಾನೇ ಜೇಬಿಗೆ ಹಾಕೊಂಡ್ರೆ ಜೈಲಿಗೆ ಹಾಕ್ತಾರೆ. ಅದು ಕೃಪಣಾಹ ಫಲಹೇತವಹ, ತಾವೇ ಫಲ ತಗೊಂಡ್ರೆ ಅಂಧಂತಮಸಿಗೆ ಹಾಕ್ತಾರೆ ಅಂತ ಆಚಾರ ಅರ್ಥ ಬರೀತಾರೆ. ಕೃಪಣಾಹ ಫಲಹೇತವ ಅಂತ ಹೇಳಿದ್ರೆ ಅಧೋಗತಿಗೆ ಹೋಗ್ತಾರೆ, ನಿತ್ಯ ನರಕಕ್ಕೆ ಹೋಗಿ ಬೀಳ್ತಾರೆ. ಫಲದ ಅಧಿಕಾರ ಯಾರದು ಗೊತ್ತೇ? ಭಗವಂತನದು ಮಾತ್ರ. ಭಗವಂತನದು ಮಾತ್ರ, ಬೇರೆಯವರದಲ್ಲ. ಲೋಕದಲ್ಲಿ ತುಂಬಾ ಜನ ಗೊತ್ತಿದೆ, ಅಪ್ಲೈ ಮಾಡ್ಕೋಬೇಕಷ್ಟೇ. ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾರೆ, ಅನೌನ್ಸ್ ಮಾಡ್ತಾರೆ ಇಷ್ಟು ಲಾಭ ಬಂತು ಈ ವರ್ಷ ಅಂತ ಹೇಳ್ತಾರೆ. ಇಷ್ಟು ಲಾಭ ಬಂತು. ನೀವು ಕೆಲಸ ಮಾಡಿದ ಲಾಭ ಯಾರಿಗೆ ಬಂತು? ಫ್ಯಾಕ್ಟ್ರಿ ಬಂತು ಇವನಿಗಲ್ಲ, ಪ್ರೊಪರೇಟರ್ ಬಂತು ಇವನಿಗಲ್ಲ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಲಾಭಾಂಶವನ್ನು ಅನುಭವಿಸೋದು ಪ್ರೊಪರೇಟರ್ ಹೇಗೋ, ಕರ್ಮದ ಫಲ ಅನುಭವಿಸೋದು ಯಾರು ಅಂದ್ರೆ ಭಗವಂತ. ಅವನಿಗೆ ಅರ್ಪಿಸಬೇಕು, ಅವ್ರು ನಾವು ತಗೊಳ್ಳಾಗಿಲ್ಲ. ಮತ್ತೆ ನಾವೇನ್ ತಗೊಳ್ಬೇಕು ಪ್ರಾಫಿಟ್ ಬಂದಿದ್ದಕ್ಕೆ? ಅವ್ನು ಬೋನಸ್ ಕೊಡ್ತಾನಲ್ಲ ಅದನ್ನು ತಗೊಳ್ಬೇಕೆ ಹೊರತು ಆ ಪ್ರಾಫಿಟ್ ಎತ್ಕೊಂಡು ನಮ್ಗೆ ಅಧಿಕಾರ ಇಲ್ಲ. ಫಲವಂತ ಬೋನಸ್ ಏನ್ ಕೊಡ್ತಾನೆ ನಮಗೆ ಅಂತ ಕೇಳಿದ್ರೆ, ಜ್ಞಾನ ವೃದ್ಧಿ ಕೊಡ್ತಾನಲ್ಲ ಅದೇ ಬೋನಸ್ ಕೊಡೋದು ಭಗವಂತ. ಪ್ರತಿ ಕೆಲಸ ಮಾಡಿದಾಗಲೂ ಜ್ಞಾನ ಕೊಡ್ತಾನೆ. ನಾವು ಹೆಚ್ಚೆಚ್ಚು ಮಾಡ್ತಾ ಹೋದಂತೆ ಜ್ಞಾನ ವೃದ್ಧಿಯನ್ನ ತುಂಬಾ ಹೆಚ್ಚು ಕೊಡ್ತಾನೆ. ಆ ಅಭ್ಯಾಸಕ್ಕೋಸ್ಕರ ಈ ಕರ್ಮ ಫಲ ತ್ಯಾಗದ ವಿಚಾರ ಹೇಳ್ತಾರೆ. ಇದೆಲ್ಲ ರೆಲೆವೆಂಟ್ ಆಗೋದು ಯಾರಿಗೆ ಅಂದ್ರೆ, ಮೋಕ್ಷ ಬೇಕು ಅನ್ನೋ ಕಲ್ಪನೆ ಇರಬೇಕು, ದೇವರು ಕೊಡ್ತಾರೆ ಅಂತ ಅರ್ಥ ಆಗಬೇಕು, ಅವ್ನು ಮೆಚ್ಚಬೇಕು ಅಂತಾನು ಗೊತ್ತಾಗಬೇಕು, ಅದಕ್ಕೆ ದಾರಿ ಜ್ಞಾನ ಅಂತಾನು ಗೊತ್ತಾಗಬೇಕು, ಅದಕ್ಕೆ ದಾರಿ ಕರ್ಮ ಅಂತ ಗೊತ್ತಾಗಬೇಕು. ಆಗ ಫಲ ಬಿಟ್ಟರೆ ಅವಾಗ ಅರ್ಥ ಆಗುತ್ತೆ. ಕರ್ಮಫಲ ತ್ಯಾಗ, ಕರ್ಮಫಲ ತ್ಯಾಗ ಅಂದ್ರೆ ಬಿಟ್ಟು ಹೋಗೋದಲ್ಲ, ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡೋದು ಅಂತ ಅರ್ಥ. ಕೃಷ್ಣಾರ್ಪಣ ಅಂತ ಅರ್ಪಣೆ ಮಾಡು. ಈ ಅರ್ಪಣೆ ಕಾನ್ಸೆಪ್ಟ್ ಅನ್ನು ಬರೆದು ಮೊಟ್ಟ ಮೊದಲ ಬಾರಿಗೆ ಮಧ್ವಾಚಾರ್ಯರು ಮಾತ್ರ, ಬೇರೆ ಎಲ್ಲ ಕಡೆಗೂ ಬಿಟ್ಟು ಬಿಡಿ ಬಿಟ್ಟು ಬಿಡಿ ಅಷ್ಟೇ ಅರ್ಥ ಬಂದಿತ್ತು. ಬಿಡಿ ಅಂದ್ರೆ ಬಿಡೋದಲ್ಲ, ದೇವರಿಗೆ ಒಪ್ಪಿಸಿ ಅನ್ನೋ ಅರ್ಥವನ್ನು ಬರೋದು. ದೇವರಿಗೆ ಒಪ್ಪಿಸಿ ಅಂದ್ರೆ ಸಮರ್ಪಣೆ ಅಂತ ಕರೀತಾರೆ. ಅರ್ಪಣೆ ಸಂಸ್ಕೃತ ಶಬ್ದ, ಒಪ್ಪಿಸು ಕನ್ನಡ ಶಬ್ದ ಅಷ್ಟೇ. ಒಪ್ಪಿಸುವಂತ ಕನ್ನಡ, ಅರ್ಪಿಸುವಂತ ಸಂಸ್ಕೃತ. ಅದಕ್ಕೆ ಅರ್ಪಣೆ ಮಾಡೋದ್ರೆ ದೇವರಿಗೆ ಒಪ್ಪಿಸು ಅಂತ ಅರ್ಥ. ಟೇಬಲ್ ಕಾರ್ಪೆಂಟರ್ ಟೇಬಲ್ ಮಾಡ್ತಾನೆ, ತಾನು ಮನೆಗೆ ಹೋಗಿ ಬಿಟ್ಟು ಏನ್ ಮಾಡ್ಬೇಕು ಆಮೇಲೆ ಅದನ್ನ ಏನ್ ಮಾಡಿ ಟೇಬಲ್ನ ಹೇಳಿದ್ರು ಒಪ್ಪಿಸ್ಬೇಕು, ನೋಡಿ ಸರ್ ಟೇಬಲ್ ಆಗಿಬೇಡದೇ ತಗೊಳ್ಳಿ. ಅವನೇನ್ ಮಾಡ್ತಾನಾಗ, ದುಡ್ಡು ಕೊಡ್ತಾರೆ, ಅದು ಇವನ ಫಲನೇ ಹೊರತು ಟೇಬಲ್ ಫಲ ಅಲ್ಲ. ಮತ್ತೆ ಅವನಿಗೆ ಟೇಬಲ್ ಇವನ ಫಲ ಅಲ್ಲ, ಓನರ್ ಫಲ. ಅದು ಟೇಬಲ್ ಕೊಟ್ಟವನ ಫಲ, ಅದು ಕೊಡ ದುಡ್ಡು ಮಾತ್ರ ಇವನ ಫಲ. ಅದು ಕರ್ಮಾಚರಣೆ ಏನ್ ಮಾಡಿದ್ರು ಕೂಡ ದೇವರಿಗೆ ಅರ್ಪಿಸಬೇಕೆ ಹೊರತು ನಾವು ತಗೊಳ್ಳಾಗಿಲ್ಲ. ಇಲ್ಲೊಂದು ವಿಶೇಷ ಅಂಶ ಉಂಟು. ಹಾಗಿದ್ರೆ ಓನರ್ ಟೇಬಲ್ ಎಂಜಾಯ್ ಮಾಡ್ತಾನಲ್ಲ, ಮೊದಲು ಟೇಬಲ್ ಇದ್ದಲ್ಲ ಎಂಜಾಯ್ ಮಾಡಿದ, ದೇವ್ರು ಹಾಗೆ ಎಂಜಾಯ್ ಮಾಡ್ತಾನ ಕರ್ಮ ಕೊಟ್ಟಾಗ? ನಾವೀಗ ನಾವು ಕೊಟ್ಟ ಕರ್ಮ ತಗೊಂಡು ದೇವ್ರು ತಾನು ಆಸ್ತಿ ಮಾಡ್ಕೊಂಡು ಬೆಳ್ಕೊಂಡ್ಬಿಡ್ತಾನೋ ಅಂತ ಕೇಳಿದ್ರೆ, ದೇವ್ರು ಹಾಗೆ ಮಾಡೋದಿಲ್ಲ. ಆಪ್ತ ಕಾಮಸ್ಯ ಕಾಸ್ಪೃಹ, ಅವನ ಆಪ್ತ ಕಾಮ ಪರಿಪೂರ್ಣ. ಪೂರ್ಣ ಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಪರಮಾತ್ಮ ಪರಿಪೂರ್ಣನಾದ್ದರಿಂದ ಅವನು ತಗೊಳ್ಳೋದೇ ಇಲ್ಲ. ಕಾರ್ಪೆಂಟರ್ ಮಾಡಿದ ಟೇಬಲ್ ಓನರ್ ತಗೊಳ್ತಾನೆ, ತಾನು ಎಂಜಾಯ್ ಮಾಡ್ತಾನೆ. ಆದರೆ ದೇವರು ಮಾತ್ರ ಹಾಗೆ ಮಾಡೋದಿಲ್ಲ, ತಾನು ತಗೊಳ್ತಾನೆ. ಎಂಜಾಯ್ ಮಾಡೋದ್ರಲ್ಲಿ ಏನ್ ಮಾಡ್ತಾನೆ ಅಂತ ಅದನ್ನ ಇವನಿಗೆ ಅನಂತ ಮಡಿ ಮಾಡಿ ವಾಪಸ್ ಕೊಡ್ತಾನೆ. ಇವನಿಗೇನೆ ವಾಪಸ್ ಕೊಟ್ಬಿಡ್ತಾನೆ. ಇದು ಯಾವ ಕಾರ್ಪೆಂಟರ್ ಮಾಡೋದಿಲ್ಲ, ಯಾವ ಬ್ಲಾಕ್ ಸ್ಮಿತ್ತು ಮಾಡೋದಿಲ್ಲ, ಯಾವ ಗೋಲ್ಡ್ ಸ್ಮಿತ್ತು ಮಾಡೋದಿಲ್ಲ, ಭಗವಂತ ಮಾತ್ರ ಮಾಡ್ತಾನೆ. ಆದ್ರಿಂದಾಗೇನೆ ಅವನಿಗೆ ಅರ್ಪಿಸಬೇಕು ಅಂತ ಅರ್ಥ. ಬೇರೆ ಯಾರ್ಯಾದ್ರೂ ಕೊಟ್ರೆ ಅವನು ತಗೊಂಡು ಬಿಡ್ತಾರೆ, ದೇವರಿಗೆ ಕೊಟ್ರೆ ಅವ್ನು ನಮಗೆ ಕೊಡ್ತಾರೆ. ಇದು ದೇವರಿಗೆ ಅರ್ಪಿಸ್ತಕ್ಕಂಥ ಲಕ್ಷಣ. ಇದು ಇನ್ನೊಬ್ಬರಿಗೆ ಅರ್ಪಿಸಬಾರದು, ದೇವರಿಗೆ ಅರ್ಪಿಸ್ಬೇಕು. ಅದನ್ನು ಯಾರಿಗೆ ಅರ್ಪಿಸ್ಬೇಕು ಗೊತ್ತಾ? ಯಾರು ನಾವು ಕೊಟ್ಟಿದ್ದನ್ನು ತಾವು ಉಪಯೋಗ ಮಾಡಿಕೊಳ್ಳೋದಿಲ್ಲ ಅವ್ರಿಗೆ ಅರ್ಪಿಸ್ಬೇಕು. ಇದು ಚಿಕ್ಕ ಮಕ್ಕಳಿಗೆ ಗೊತ್ತಿದೆ. ಇದು ಒಂದು ಚಿಕ್ಕ ಮಕ್ಕಳಿಗೆ ಗೊತ್ತಿದೆ. ಮಗು ಚಾಕ್ಲೇಟ್ ಅನ್ನು ತಿಂತಾ ಕೂತಿರುತ್ತೆ, ಇದ್ದಕ್ಕಿದ್ದಾಗೆಲ್ಲ ಹೋಗ್ಬೇಕಾಗತ್ತೆ ಪಾಪ. ಅದಕ್ಕೆ ಮಗು ಏನ್ ಮಾಡುದು ಗೊತ್ತೇನಾಗ, ಯಾರ ಹತ್ರ ಕೊಟ್ಟೋಗಿ ಚಾಕ್ಲೇಟ್ ಕೊಡ್ಬೇಕು? ಅವ್ರು ಇಟ್ಕೊಂಡ್ಬಿಟ್ಟಿರ್ತಾನೆ. ಯಾರ ಹತ್ರ ಕೊಡ್ಬೇಕು ಚಾಕ್ಲೇಟ್? ಈಗ ನನ್ನ ಫ್ರೆಂಡ್ಸ್ ತುಂಬಾ ಜನ ಇರ್ತಾರೆ, ಅವ್ರ ಕೈಲಿ ಕೊಡೋದಿಲ್ಲ. ಬರೋದ್ ತಿಂದಾಕ್ಬಿಡ್ತಾರೆ ಅಂತ ಗೊತ್ತವನಿಗೆ, ಯಾರಿಗೂ ಕೊಡೋದಿಲ್ಲ. ಹುಡುಕ್ತಾನೆ, ತಾತ ಸಿಗ್ತಾನೆ, ತಾತ ನಿಂತು ಹಲ್ಲಿಲ್ಲದ ಗ್ಯಾರಂಟಿ ಮಾಡ್ಕೋತಾನೆ. ಮೊದಲು ಹಲ್ಲಿಲ್ಲ ಅವನಿಗೆ, ತಾತ ನೀನು ತಗೊಂತ ಕೊಟ್ಬಿಡ್ತಾನೆ. ಯಾತಕ್ಕೆ ಗೊತ್ತಾ? ನಾನು ಬಂದಲ್ಲಿ ವಾಪಸ್ ಕೊಡು ಅಷ್ಟೇ, ನಾನು ಬಂದಲ್ಲಿ ವಾಪಸ್ ಕೊಡು. ಎಂತ ಲಾಜಿಕ್ ಇದು? ಒಂದು ಮಕ್ಕಳಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ ಅಂಬುದೇ ಆಶ್ಚರ್ಯ. ಮಕ್ಕಳು ಯಾರಿಗೆ ಕೊಡಬೇಕು ಅಂತ ಎಷ್ಟು ಯೋಚನೆ ಮಾಡ್ತಾರೆ ಗೊತ್ತಾ? ನಾವು ಕೊಟ್ಟ ಚಾಕ್ಲೇಟ್ ಯಾವನು ತಿನ್ನೋದಿಲ್ಲ ಅವನ ಕೈಲಿ ಕೊಡಬೇಕು. ಇವತ್ತು ಯಾವ ದೇವತೆಗೆ ನಾವು ಕೃಷ್ಣಾರ್ಪಣ ಅಂತ ಅರ್ಪಿಸ್ಬೇಕು ಗೊತ್ತಾ? ಯಾವ ದೇವತೆ ನಾವು ಕೊಟ್ಟದ್ದು ತಾವು ಉಪಯೋಗ ಮಾಡ್ಕೊಡೋದು ಅವ್ರಿಗೆ ಕೊಡಬೇಕು. ಅಂತವನ್ ಯಾರು? ಭಗವಂತ ಒಬ್ಬನೇ. ಏಕೋ ನಾರಾಯಣ ಆಸೀತ್ ನ ಬ್ರಹ್ಮಾರಚ ಶಂಕರ. ಅದಕ್ಕೆ ದೇವರಿಗೆ ಅರ್ಪಿಸಬೇಕು ಹೊರತು ಕಂಡವರಿಗೆ ಅರ್ಪಿಸಬಾರ್ದು ಅಂತ ಹೇಳ್ತಾರೆ. ಇವತ್ತು ನಾವೆಲ್ಲ ಕಂಡವ್ರಿಗೆ ಅರ್ಪಿಸಿಬಿಡೋದ್ರಿಂದ ಅದು ಪೂರ್ತಿ ಹಾಳಾಗಿ ಹೋಗುತ್ತೆ ಹೊರತು ಕೆಲಸಕ್ಕೆ ಬರೋದಿಲ್ಲ. ಈ ಮಕ್ಕಳ ಲಾಜಿಕ್ ನಮ್ಮನ್ನು ಎಷ್ಟು ಹೆಲ್ಪ್ ಮಾಡುತ್ತೆ ಯೋಚನೆ ಮಾಡಬೇಕಾದ್ರೆ. ಆದ್ರೆ ತಾತಂದ್ರೆ ಮೋಸ ಮಾಡೋ ತಾಸಂದ್ರೆ ಇರ್ತಾರೆ ಪಾಪ, ಮಗ ಉಪವಾಸ ಹಾಕಿರ್ತಾರೆ, ಮೊಮ್ಮಗನ ಕೊಡ್ತಿಂದ ಹಾಕ್ಬಿಡ್ತಾನೆ, ಬಿಡೋದಿಲ್ಲ. ಮಗ ಉಪವಾಸ ಆಗಿ ಏನ್ ಮಾಡಬೇಕು ಪಾಪ ತಾತ, ಮೊಮ್ಮಗನ ಚಾಕ್ಲೇಟ್ ಹೊಡೆದು ಬಿಡ್ತಾರೆ. ಆದ್ರೆ ದೇವರು ಎಂಥ ತಾತ ಗೊತ್ತೇನು? ಬ್ರಹ್ಮರುದ್ರಾದಿ ದೇವತೆಗಳಿಗೆ ತಂದೆ, ಸರ್ವೇಶ್ವರ ರಮಾಪತಿ ಸರ್ವಶಕ್ತ ಪರಿಪೂರ್ಣನಾದ್ದರಿಂದ ಅವನಿಗೆ ಕೊಟ್ಟಿದ್ದು 100% ಸೇಫ್. ದೇವ್ರು ನನ್ನ ಕೈಲಿ ಕೊಡಿ ನನ್ನ ಕೈಲಿ ಕೊಡಿ ಅಂತ ಯಾತಕ್ಕೆ ಹೇಳ್ತಾನೆ ಗೊತ್ತಾ? ನಾನು ತಿಂದು ನಿಮಗೆ ಕೊಡ್ತೇನಯ್ಯ ಅದಕ್ಕೆ ನಾನೇ ಕೊಡಿ ಅಂತ ಭಗವಂತ ಹೇಳ್ತಾನೆ. ನಿಮಗೆ ಕೊಡ್ತೇನೆ ಕೊಡಿ ಅಂತ ಕೇಳ್ತಾನೆ. ಅದನ್ನು ನಾವು ಮಾಡಿದ್ರೆ ಎಲ್ಲೆಲ್ಲೋ ಬಿಟ್ಟು ಕೊಟ್ಬಿಡ್ತೇವಲ್ಲ ಅದು ಫಜಿ ಆಗುತ್ತೆ. ನಮ್ಮ ಜನನೇ ನೋಡಿ, ಎಲ್ಲೋ ಬ್ಯಾಂಕಲ್ಲಿ ಇಡೋದು ಬಿಟ್ಟು, ಗೌರ್ಮೆಂಟಲ್ಲಿ ಇಡೋದು ಬಿಟ್ಟು, ಷೇರಲ್ಲಿ ಹಾಕಿ ಕಳ್ಕೊಂಡು ಒದ್ದಾಡ್ತಿದ್ದಾರಲ್ಲ ಹಾಗಾಗುತ್ತೆ ಅಷ್ಟೇ. ಮತ್ತೆ ಎಲ್ಲೋ ಇಟ್ಟು ಒದ್ದಾಡಿಬಿಟ್ಟೆ ಅಂಥೇಳಿ 10-20,000 ಕಳ್ಕೊಂಡಿಲ್ಲ. ಲಕ್ಷ ಹೇಳ್ತಾನೆ, 2 lakh ಹೋಯ್ತು ನಂದೆ, 3 lakh ಹೋಯ್ತು, 4 lakh ಹೋಯ್ತು, ಕೆಲವ್ರು ಪ್ರಾಣನೇ ಹೋಯ್ತು. ಕಳ್ಕೊಂಡ್ರು ಪಾಪ, ಹಾರ್ಟ್ ಅಟ್ಯಾಕ್ ಸತ್ತೆ ಹೋಗ್ಬಿಟ್ರಿ ಕೆಲವರೆಲ್ಲ ಕೂಡ. ಯಾತಕ್ಕೆ? ತುಂಬ ಹೆಚ್ಚು ಬರುತ್ತೆ ಅಂತ ಹಾಕೊಂಡು ಹಸಿರೇ ಕಳ್ಕೊಂಡ್ಬಿಟ್ರು ಕೊನೆ. ಈ ಲಾಜಿಕ್ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ಇವರೆಲ್ಲ ದಡ್ಡರಲ್ಲ, ಓದಕ್ಕೆ ಬರಲಕ್ಕೆ ಬರೋದವರಲ್ಲ, ಇಲ್ಲಿಟ್ರೇಟ್ಸ್ ಅಲ್ಲ, ತುಂಬ ಓದ್ದವರು. ಎಲ್ಲಿಟ್ರು ದುಡ್ಡನ್ನ? ಎಲ್ಲ ಇಟ್ಟು ಕಳ್ಕೊಂಡ್ಬಿಟ್ರು. ಇವತ್ತು ಜ್ಞಾನಿಗಳಾದವರು ಕೂಡ, ವಿಟ್ಟು ಸರ್ವೋತ್ವದ ತಿಳಿದವರೆಲ್ಲ ಕೂಡ ಸರಿಯಾಗಿ ಬದುಕ್ತಾರೆ ಅಂತ ಗ್ಯಾರಂಟಿ ಇಲ್ಲ. ಸರಿಯಾಗಿ ಬದುಕಬೇಕಾದ್ರೆ ಈ ಧ್ಯಾನ ಮಿಗಿರಬೇಕಾಗ ಹೇಳೋದೇ ಬೇರೆ ಮಾಡೋದೇ ಬೇರೆ ಆಗಿಬಿಡುತ್ತೆ ಎಷ್ಟೋ ಜನಗಳು. ಹಾಗೆ ಮಾಡಬಾರದು, ಹೇಳಿದ್ದು ಅನುಸರಣೆ ಮಾಡಿ ನೋಡಬೇಕು. ತುಂಬ ಜನಕ್ಕೆ ದೀಕ್ಷೆ ಇರೋದಿಲ್ಲ, ಅದಕ್ಕೆ ಫಲ ಸಿಗೋದಿಲ್ಲ ಅವರಿಗೆ. ಒಂದು ದೃಷ್ಟಾಂತ ಕೊಡ್ತಾರೆ, ಇವತ್ತು ಎಷ್ಟೋ ಜನ ಹಳ್ಳಿಗಳಲ್ಲಿ ದೊಡ್ಡ ದೊಡ್ಡ ಜ್ಞಾನಿಗಳಿರ್ತಾರೆ, ವಿದ್ವಾಂಸರಿರ್ತಾರೆ, ಪಾಪ ತುಂಬ ವಿದ್ವಾಂಸರಿರ್ತಾರೆ, ಮಕ್ಕಳಿಗೆ ಈ ಸ್ಮಾಲ್ ಪಾಕ್ಸ್ ಯಾವುದು ಬಂದುಬಿಡುತ್ತೆ, ಸ್ಮಾಲ್ ಪಾಕ್ಸ್ ಯಾವುದು ಬಂದುಬಿಡುತ್ತೆ, ರೋಗ ಬಂದುಬಿಡುತ್ತೆ. ಮಾರಿಕಾ ಬೇನೆ ಅಂತ ಅದಕ್ಕೆ ಹೆಸರು, ಮಾರಿ ರೋಗ ಅಂತಾನೆ ಕರೆಯೋದು ಅದಕ್ಕೆ. ಮಾರಕ ರೋಗ ಮಾರಿ ರೋಗ ಆಗಿದೆ, ಬರ್ತಾ ಬರ್ತಾ ಮಾರಕ ರೋಗ ಅಂತ ಅದಕ್ಕೆ ಹೆಸರು. ಏನ್ ಮಾಡ್ತಾರೆ ಗೊತ್ತೇನಾಗ, ಅವರು ಸುಧಾ ಪಾಠ ಹೇಳ್ತಿರ್ತಾರೆ, ಪಾಪ ದೊಡ್ಡದ ಮನೆಯಲ್ಲಿ ಪವನ ಮಾಡ್ತಾ ಇರ್ತಾರೆ, ಮಗು ತುಂಬಾ ಒದ್ದಾಡ್ತಾ ಇರುತ್ತೆ, ಇದು ತಡ್ಕೊಳಕ್ಕಾಗೋದಿಲ್ಲ, ಈ ಉಪಯೋಗ ಇಲ್ಲ. ಆ ಮಾರಿಯಮ್ಮನಿಗೊಂದು ಕೋಳಿ ಕೊಟ್ಬೇಡ ಹೋಗ್ಲಿ ಅಂತ ಹೊರಟುಬಿಡ್ತಾರೆ ಪಾಪ. ಒಂದು ಕೋಳಿನ ಬಲಿಯ ಹೊರತು ಹರಕೆ ಹೊಸ್ತಾರೆ ಕೊಟ್ಟೇ ಬಿಡ್ತಾರೆ, ಬಿಡೋದಿಲ್ಲ. ಯಾಕೆ ಗೊತ್ತೇನು, ಮನ ದೀಕ್ಷೆ ಇಲ್ಲ ಅವರಿಗೆ. ವಿಟ್ಟು ಸಹಸ್ರ ಮೇಡಿದ್ರೆ ಕಡಿಮೆ ಆಗುತ್ತೆ ಅನ್ಕೋಬಾರ್ದೆ, ಅನ್ಕೊಳ್ಳೋದಿಲ್ಲ. ಕೋಳಿ ಕೊಟ್ಟರೆ ಮಾರಿಯಮ್ಮ ವಾಸಿ ಆಗುತ್ತೆ ತಿಳ್ಕೊಂಡ್ಬಿಡ್ತಾರೆ ಪಾಪ. ಇವರು ಸಾಮಾನ್ಯರಲ್ಲ, ಪಾಠ ಹೇಳೋ ಪಂಡಿತರು, ಮನೆ ದೀಕ್ಷೆ ಇಲ್ಲ, ಎಲ್ಲರೂ ಹಾಗೆ ಮಾಡ್ತಾರೆ ಅಂತ ಹೇಳೋದಿಲ್ಲ, ಒಂದು ಗುಂಪು ಹಾಗೆ ಮಾಡುತ್ತೆ. ಯಾತಕ್ಕೆ, ಎಷ್ಟು ಓದಿದ್ರು ಕೂಡ ಮನಸ್ಸಿಗೆ ಮುಟ್ಟದೆ ಹೋದ್ರೆ ಶೇಕ್ ಆಗುತ್ತೆ ಅಂತ ಅರ್ಥ. ಮನಸ್ಸಿಗೆ ಮುಟ್ಟದೆ ಹೋದ್ರೆ ಶೇಕ್ ಆಗಿಬಿಡುತ್ತೆ, ಒಂದು ಕೋಳಿ ತಾನೇ ಕೊಟ್ಬಿಟ್ರೆ ಆಯ್ತು, ಅಡ್ಜಸ್ಟ್ ಮಾಡ್ಕೊಂಡ್ಬಿಡ್ತಾರೆ. ಅಂದ್ರೆ ದೇವರು ಕಾಪಾಡಿದ ವಿಶ್ವಾಸ ತಪ್ಪಿದ ಹಾಗಾಯ್ತಲ್ಲ ಅವರಿಗೀಗ. ಅಂಥವ್ರಿಗೆ ಪ್ರಯೋಜನ ಬರೋದಿಲ್ಲ. ಕರ್ಮಜಂ ಬುದ್ಧಿಯುಕ್ತಾಹಿ ಫಲಂ ತ್ಯಕ್ವಾ ಮನೀಷಿಣಃ. ಮೆಕ್ಯಾನಿಕಲ್ ಅರ್ಪಣೆ ಮಾಡಬೇಡಿ, ಮನೀಷಿಣಃ ಜ್ಞಾನಪೂರ್ವಕ ಅರ್ಪಣೆ ಮಾಡಿ. ಮುಂದೆ ಹೇಳ್ತಾನೆ ಭಗವಂತ, ಅಂಥವರು ಜನ್ಮ ಬಂಧ ವಿನಿರ್ಮುಕ್ತಾ ಪದಂ ಗಚ್ಚಂತಿ ಅನಾಮಯಂ. ಜನ್ಮದ ಬಂಧನವನ್ನು ಬಿಡುಗಡೆ ಹೊಂದಿಬಿಟ್ಟು ಶ್ರೇಷ್ಠವಾದ ದೋಷವಿಲ್ಲದ ನೆಲೆಯನ್ನು ಕಾಣ್ತಾನೆ ಭಗವಂತ. ಶಾಶ್ವತ ಅರ್ಪಣೆ ಮಾಡಿದ್ದಕ್ಕೆ ಸಿಗತಕ್ಕಂಥ ಫಲವು ಕೂಡ ಶಾಶ್ವತವಾದ ಫಲ, ಶಾಶ್ವತವಾದ ವಸ್ತು, ಶಾಶ್ವತವಾದ ಫಲ. ಆ ಒಂದು ಬುದ್ಧಿ ಭಗವದ್ಗೀತೆಯಂಥ ಜ್ಞಾನದಿಂದ ಬರಬೇಕು. ಆದ್ದರಿಂದ ಅರ್ಜುನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಅರ್ಜುನಿಗೆ ಯಾತಕ್ಕೆ ಬೇಕಾಯ್ತು ಇದೆಲ್ಲ ಕೂಡ? ನಕಾಂಕ್ಷೆ ವಿಜಯಂ ಕೃಷ್ಣ ರಚರಾಜ್ಯಂ ಸುಖಾನಿಚ ಅಂತ ಮಾತಾಡಿದ್ದ. ಕಿಮ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವ ಅಂತ ಹೇಳಿದ್ದ. ರಾಜ್ಯ ಆಗ್ಬೇಕು ನನಗೆ, ಕೋಶಿ ಆಗ್ಬೇಕು ಅಂತ ಕೇಳಿದ್ದ. ನೀನು ಬೇಡಯ್ಯ, ನನಗೆ ಅರ್ಪಣೆ ಮಾಡಯ್ಯ ಭಗವಂತ ಇದನ್ನು ಹೇಳಬೇಕಾಗಿದೆ. ನಿನಗೆ ಬೇಡ ಅಂತೇಳಿ ಬಿಟ್ಬಿಡೋದಾ? ಹಾಗಲ್ಲ, ಅರ್ಪಣೆ ಮಾಡು ನೀನು ತಗೊಂಡ್ಬಿಟ್ಟು. ಅದು ಗೊತ್ತಿಲ್ಲ ಅನೇಕರಿಗೆ. ತುಂಬಾ ಜನಕ್ಕೆ ದುಡ್ಡು ಜಾಸ್ತಿ ಇದೆ, ಏನ್ ಮಾಡ್ಬೇಕು ಅಂತ ಕೇಳಿದ್ರೆ ಬೇಕಾಗಿಲ್ಲ, ಬೇಕಾಗಿಲ್ಲ ಅನ್ಬೇಡಿ, ತಗೊಳ್ಳಿ, ಸದ್ವಿನಿಯೋಗ ಮಾಡಿ ಅಂತ ಅರ್ಥ. ಸದ್ವಿನಿಯೋಗ ಮಾಡಿ, ಸದ್ವಿನಿಯೋಗ ಅಂದ್ರೆ ಭಗವಂತನಿಗೆ ಪ್ರಿಯಕರವಾದ ಕೆಲಸಗಳಿಗೆ ಪ್ರೀಣಯಾಮೋ ವಾಸುದೇವಮ್ಮ ತಪ್ಪಿಸ್ತಾನಲ್ಲ, ಅದೇ ಸದ್ವಿನಿಯೋಗ. ಅದನ್ನು ಮಾಡಲೇಬೇಕು ಅಂತಕ್ಕಂಥ ಕಲ್ಪನೆಯನ್ನ ಭಗವದ್ಗೀತೆ ಕೊಡ್ತಾ ಇದೆ. ಇಷ್ಟೊಂದು ಘಟ್ಟ ತಲುಪಿದ್ದೇವೆ ನಾವೀಗ. ಕರ್ಮಯೋಗದ ಫಲ, ಕರ್ಮಾಚರಣೆಯ ರೀತಿ, ಒಟ್ಟು ಸಾರಾಂಶ ಇಷ್ಟೇ. ಕರ್ಮಯೋಗದ ಒಟ್ಟು ಸಾರಾಂಶ ಏನು ಅಂದರೆ, ನಮ್ಮ ಪಾಲಿಗೆ ವಿಹಿತವಾದ ಕರ್ತವ್ಯ ಕರ್ಮಗಳನ್ನು ಹೆಂಗಸರು, ಗಂಡಸರು, ದೊಡ್ಡವರು, ಚಿಕ್ಕವರು ಮೊದಲಾಗಿ ಪ್ರತಿಯೊಬ್ಬರೂ ಕೂಡ ಮಾಡಲೇಬೇಕು. ಪಾರ್ಟ್ ಒನ್ ಇದು. ಪಾರ್ಟ್ ಟೂ ಯಾವುದು ಅಂತ ಕೇಳಿದರೆ, ಅಂಥ ಕರ್ಮಾಚರಣೆ ಮಾಡಿದ ಮೇಲೆ ಅವಕ್ಕೆ ಯಾವುದೇ ವಿಧವಾದಂತಹ ಕ್ಷುದ್ರ ಫಲಗಳನ್ನು ಕೇಳಲೇಬಾರದು. ಸೆಕೆಂಡ್ ಅದು. ಥರ್ಡ್ ಯಾವುದು? ಅಂಥ ಎಲ್ಲ ಕರ್ಮಾಚರಣೆಯ ಫಲವನ್ನು ಕೂಡ ಕೃಷ್ಣಾರ್ಪಣ ಅಂಥೇಳಿ ಭಗವಂತನಿಗೆ ಅರ್ಪಿಸಿ ಬಿಡಬೇಕು. ಈ ಮೂರು ಸೇರಿತಲ್ಲ, ಆಗ ಕರ್ಮಯೋಗ ಆಗುತ್ತೆ ಅಂತ ಹೇಳುತ್ತೆ. ಮೂರು ಸೇರಿದಾಗ ಕರ್ಮಯೋಗ. ಒಳ್ಳೆ ಕರ್ಮ ಮಾಡಿ ಫಲ ಬಿಟ್ಟು ಕೃಷ್ಣಾರ್ಪಣ ಅಂದರೆ, ನಮ್ಮ ಸ್ಟೆಪ್ ಮೊದಲು ಕರ್ಮನೇ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ನಿನ್ನ ಫಲ ಬಿಡೋದಂತೂ ಇಲ್ಲೇ ಇಲ್ಲ. ಈ ಕೃಷ್ಣಾರ್ಪಣ ಕೃಷ್ಣ ಯಾರು ಅಂತ ಕೇಳೋ ಪೈಕಿ ನಾವು. ಆದ್ದರಿಂದ ಕೃಷ್ಣನೂ ಗೊತ್ತಿಲ್ಲ ಇನ್ನು ಕರ್ಮಯೋಗ ಹೇಗಾಗುತ್ತೆ, ಜ್ಞಾನ ಹೇಗೆ ಬರುತ್ತೆ, ಒಲ್ಲಕ್ಕೆ ಸಾಧ್ಯ ಇಲ್ಲ. ಬರೀ ಕರ್ಮ ಬಂಧಕ, ಕರ್ಮಯೋಗ ತಾರಕ. ಅರ್ಜುನ, ನೀನು ಕರ್ಮಯೋಗವನ್ನು ಮಾಡು, ಸಂಸಾರ ಬಂಧನವನ್ನೇ ಕಳ್ಕೊಳ್ಳುತ್ತೆ ಎಂಬುದನ್ನು ಬಿಡಿಸಿ ಬಿಡಿಸಿ ಭಗವಂತ ಹೇಳಿದ. ಮುಂದಿನ ಘಟ್ಟ ಒಂದು ಬಂತಾಗ, ಕೃಷ್ಣ ಇದೆಲ್ಲ ಸರಿನೇ, ನಿಮಗೆ ಇಷ್ಟು ನಾಲ್ಕನೇ ಬಾರಿ ಕೂಡ ಇಲ್ಲೇ ಇದ್ದೇವೆ, ಇನ್ನೂ ಕೂಡ ಮುಂದೆ ಹೋಗಕ್ಕೆ ಆಗ್ತಾ ಇಲ್ಲ. ಎರಡನೇ ಅಧ್ಯಾಯ ತುಂಬ ಜಟಿಲವಾದ ಅಧ್ಯಾಯ, ಒಂದು ಶ್ಲೋಕ ಶ್ಲೋಕದ ಪದ ಪದವೂ ಕೂಡ ನಮಗೆ ಅರ್ಥ ಆಗದೆ ಹೋದರೆ ನಮಗೆ ಗೀತೆಯ ಸ್ವಾರಸ್ಯನೇ ಗೊತ್ತಾಗೋದಿಲ್ಲ. ಈ ಬಾರಿ ಎರಡನೇ ಅಧ್ಯಾಯ ಮುಗಿಸ್ಬೇಕು ಅಂತಿತ್ತು, ಆದರೆ ಏನು ಮುಗಿಸೋ ಲಕ್ಷಣ ಏನೇನೂ ಇಲ್ಲ. ಯಾಕಂದ್ರೆ ನಾಳಿನ ಚಿತ್ರಪ್ರಜ್ಞ ಲಕ್ಷಣ ದೊಡ್ಡ ಅಧ್ಯಾಯ ಇದೆ. ಚಿತ್ತಪ್ರಜ್ಞಶ್ಯ ಕಾ ಭಾಷ ಸಮಾಧಿಸ್ತಸ್ಯ ಕೇಶವ ಚಿತತಿ ಕಿಂ ಪಪ್ರಾಶೇತ ಕಿಮಾಸೀತ ವ್ರಜೇತ ಕಿಂ. ಆ ಪ್ರಶ್ನೆಗೆ ಉತ್ತರ ಭಗವಂತ ಕೊಡ್ತಾನಲ್ಲ, ಅಪ್ರೋಕ್ಷ ಜ್ಞಾನಿ ಹೇಗಿರ್ತಾನೆ? ಅತ್ಯಂತ ಸುಂದರವಾದ ಪ್ರಶ್ನೆ, ಅತಿ ಶ್ರೇಷ್ಠವಾದ ಉತ್ತರಗಳ ಸುರಿಮಳೆ ಭಗವಂತ ಮಾಡ್ತಾನೆ. ಅದೆಲ್ಲವನ್ನು ಕೂಡ ಈ ಸರ್ತಿ ಹೇಳೋ ಪ್ರಸಂಗ ಬರಲಿಕ್ಕಿಲ್ಲ, ಯಾಕೆ ನಾಳೆನೆ ಈ ಸರ್ತಿ ಪ್ರವಚನ ಮಾಲಿಕೆಯ ಮುಕ್ತಾಯ ನಾಳೆನೆ. ಅಲ್ಲಿ ಬ್ಯಾನರಲ್ಲಿ 19 ಅಂತಿದೆ, 19 ಅಲ್ಲ 18ನೇ ಮಂಗಳ ನಾಳೆಯೇ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ನಾಳೆಗೆ ಆ ಘಟ್ಟವನ್ನು ತಲುಪ್ತಾ ಇದ್ದೇವೆ ನಾವು, ಅಷ್ಟೇ ಅಪ್ರೋಕ್ಷ ಜ್ಞಾನಿಯ ಘಟ್ಟವನ್ನು ತಲುಪ್ತಾ ಇದ್ದೇವೆ. ಮುಂದೆ ಎರಡು ಶ್ಲೋಕದೊಳಗೆ ಅಪೂರ್ವವಾದಂಥ ವಿಚಾರವನ್ನು ಭಗವಂತ ಹೇಳ್ತಾ ಇದ್ದಾನೆ. ಒಂದು ಮೂಲಭೂತ ಪ್ರಶ್ನೆ ಇದೆ. ಏನು ಮೂಲಭೂತ ಪ್ರಶ್ನೆ ಅಂದರೆ, ಆಯಿತು ಪರಮಾತ್ಮ, ಕರ್ಮಾಚರಣೆ ಮಾಡ್ತೇವೆ, ಕೃಷ್ಣಾರ್ಪಣ ಅಂತೇವೆ, ಫಲ ಬಿಡ್ತೇವೆ, ಎಲ್ಲಿವರೆಗೂ ಮಾಡಬೇಕು ಹೀಗೆ ಅಂತ ಪ್ರಶ್ನೆ ಇದೆ. ಎಲ್ಲಿವರೆಗೂ ಹೀಗೆ ಲಿಮಿಟ್ ಒಂದು ಬೇಕಲ್ಲ, ಎಲ್ಲಿವರೆಗೂ ಮಾಡೋದು? ನಮ್ಮ ಮನಸ್ಸಲ್ಲಿ ಅನ್ಕೊಂಡಿರ್ತೇವೆ, ಪ್ರಶ್ನೆ ಬಂದೇ ಬಿಡುತ್ತಲ್ಲ, ಹಾಗೆ ಎಲ್ಲಿವರೆಗೂ ಮಾಡಬೇಕು? ಆಗ ಭಗವಂತ ಹೇಳ್ತಾನೆ, ಯದಾತೇ ಮೋಹ ಕಲೀಲಂ ಬುದ್ಧಿರ್ ವ್ಯತಿತರಿಷ್ಯತಿ ತದಾ ಗಂತಾಸಿ ನಿರ್ವೇದಂ ಶ್ರೋತವ್ಯಶ್ಯ ಶ್ರುತಸ್ಯ ಚ. ಈ ಶ್ಲೋಕದಲ್ಲಿ ಉತ್ತರ ಇದೆ ಅದಕ್ಕೆ. ಅರ್ಜುನ, ಎಲ್ಲಿವರೆಗೂ ಮಾಡಬೇಕು ಗೊತ್ತಾ? ಯದಾ ತೇ ಮೋಹ ಕಲೀಲಂ ಬುದ್ಧಿ ವ್ಯತಿತರಿಷ್ಯತಿ. ತೇ ಬುದ್ಧಿ, ನಿನ್ನ ಬುದ್ಧಿ, ನಿನ್ನ ತಿಳುವಳಿಕೆ, ಯದಾ ಯಾವಾಗ
ಮೋಹ ಕಲಿಲಂ ವ್ಯತಿತರಿಷ್ಯತಿ. ಈ ಅಜ್ಞಾನ ಮಿಥ್ಯಾಜ್ಞಾನಗಳ ಒಂದು ಕೊಳಕನ್ನ ದಾಟುತ್ತೆ, ಅಲ್ಲಿವರೆಗೂ ಮಾಡಬೇಕು ಅಂತ ಹೇಳ್ತಾನೆ. ಅಲ್ಲಿವರೆಗೂ ಮಾಡಬೇಕು. ಬಟ್ಟೆ ಒಗಿತಾ ಇರ್ತಾನೆ, ಎಲ್ಲಿವರೆಗೂ ಒಗಿಲಿ ಸಾರ್ ಅಂತ ಕೇಳಿದ್ರೆ ಕೊಳೆ ಹೋಗೋರು ಹೋಗಿ ಅಂತ ಹೇಳ್ತಾನೆ. ಇನ್ನೆಷ್ಟು ಹೇಳ್ಬೇಕು ಅವನಿಗೀಗ? ಅಡಿಗೆ ಮಾಡಿ ಎಷ್ಟೊತ್ತು ಬೇಯಿಸಿ ಅಂತ ಕೇಳಿದ್ರೆ ಅನ್ನ ಆಗೋವರೆಗೂ ಬೇಯಿಸು ಅಂತ ಹೇಳ್ತಾರೆ. ಮತ್ತೆ ಎಲ್ಲಿವರೆಗೂ ಕರ್ಮ ಮಾಡಬೇಕು ಅಂತ ಕೇಳಿದ್ರೆ, ಈ ನಾವು ಕರ್ಮ ಮಾಡೋ ಉದ್ದೇಶ ಏನು? ಜ್ಞಾನ ಬರಲಿ ಅಂತ ಹೇಳಿ. ಮತ್ತೆ ಜ್ಞಾನ ಬಂದಿದ್ದು ಗೊತ್ತಾಗೋದು ಯಾವಾಗ? ಅಜ್ಞಾನ ಹೋದಾಗ. ಅಜ್ಞಾನ ಹೋಗೋದು ಕರ್ಮ ಮಾಡು, ಸಿಂಪಲ್ ಆನ್ಸರ್ ಅದು. ಒಂದು ಆಚಾರ ಒಂದು ಮಾತು ಹೇಳ್ತಾರೆ, ಇಲ್ಲಿಂದ ಮೈಸೂರು ಎಷ್ಟು ದೂರ ಹೋಗಬೇಕು ಅಂತ ಕೇಳಿದ್ರೆ ಮೈಸೂರು ಬರೋವರೆಗೂ ಹೋಗಬೇಕು ಅಷ್ಟೇ, ಇನ್ನೇನು ಮಾಡೋಕ್ಕಾಗತ್ತೆ? ಎಷ್ಟು ದೂರ ಹೋಗ್ಬೇಕಾದ್ರೆ ಅದು ಬರೋವರೆಗೂ ಹೋಗಬೇಕು. ಯಾವತ್ ದೂರ ಸ್ಥಿತೋ ಗಮ್ಯಾತ್ ತಾವತ್ ಗಂತವ್ಯಮೇವಹಿ. ಆಚಾರ್ಯರ ಮಾತು. ಈ ಮೈಸೂರಿನ ಹೋಗಬೇಕಾದ್ರೆ ಇಲ್ಲಿಂದ ಒಂದು ಡಿಸ್ಟೆನ್ಸ್ ಇದೆ, ಹುಬ್ಬಳ್ಳಿಯಿಂದ ಡಿಸ್ಟೆನ್ಸ್ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಡೆಲ್ಲಿಯಿಂದ ಮೈಸೂರಿಗೆ ಉಚ್ಚಾಪಟ್ಟೆ ದೂರ ಆಗಿಬಿಡುತ್ತೆ. ಆಮೇಲೆ ಅದು ಎಷ್ಟು ದೂರ ಇರ್ತೇವೆ ಅಷ್ಟು ದೂರ ಹೋಗಬೇಕಷ್ಟೇ, ಬೇರೆ ದಾರಿ ಇಲ್ಲೇ ಇಲ್ಲ. ನಮಗೆ ಅಜ್ಞಾನ ಇದೆ, ಈಗ ಜ್ಞಾನ ಬರಬೇಕು, ಕರ್ಮ ಮಾಡಬೇಕು. ಎಲ್ಲಿವರೆಗೂ ಕರ್ಮಾಚರಣೆ ಮಾಡಬೇಕು ಅಂದರೆ ಅಜ್ಞಾನ ಹೋಗೋವರು ಕರ್ಮಾಚರಣೆ ಮಾಡಬೇಕು, ಬೇರೆ ದಾರಿನೇ ಇಲ್ಲ. ಇವತ್ತು ನಮಗೆ ಹೋಗಿಲ್ಲ ಅಂತ ಗ್ಯಾರಂಟಿ, ಆದ್ದರಿಂದ ಕರ್ಮಾಚರಣೆ ಮಾಡಲೇಬೇಕು ಅಂಬುದು ಗ್ಯಾರಂಟಿ. ನಮ್ಮ ಜನ ಜ್ಞಾನ ಬದ್ದಿಲ್ದೇನೆ ಕರ್ಮ ಬಿಡಬೇಕು ಅಂತ ತಿಳ್ಕೊಂಡಿದ್ರೆ ಶುದ್ಧ ಭ್ರಾಂತ ವಿಚಾರಗಳು, ಅಡ್ಡದಾರಿಗೆ ಹೋಗೋ ವಿಚಾರ, ಅದಕ್ಕೆ ಯಾರು ತಲೆ ಹಾಕ್ಲಿಕ್ಕೆ ಹೋಗಲೇಬಾರದು. ಜ್ಞಾನ ಸಂಪಾದನೆ ಆಗಿದ್ದರ ಗುರುತು ಅಜ್ಞಾನ ಹೋಗಿರಬೇಕು. ಚೆನ್ನಾಗಿ ಓದ್ಬಿಟ್ಟಿದೆ ಅಂತ ಹೇಳ್ತಾರೆ ಬಟ್ಟೆನ, ನೋಡಿ ನೋಡ ಕೊಳೆ ಹಾಗೆ ಮೆತ್ತಿದೆ, ಏನು ಹೋಗಿದ್ದು ತೋರಿಸು ಅಂತ ಕೇಳ್ತಾರೆ. ಬಟ್ಟೆ ಅಗಸರು ಬಂದುಬಿಟ್ಟು ಚೆನ್ನಾಗಿ ಓದಿ ಅಂತ ಹೇಳಿಬಿಟ್ರೆ, ಎಲ್ಲಿ ಚೆನ್ನಾಗಿ ಓದಿ ತೋರಿಸಿಗ ನೋಡು, ಮತ್ತೆ ಹೋಗಿ ಈಗ ಅಂತ ಹೇಳ್ತಾರೆ. ಅಂದರೆ ಕೊಳಕು ಕಂಡಾಗ ಬಟ್ಟೆ ಶುದ್ಧಿಯಾಗಿಲ್ಲ ಅಂತ ಅರ್ಥ. ಪಾತ್ರೆಯಲ್ಲಿ ನೀವು ಮುಸುರೆ ಮೆತ್ಕೊಂಡಿದ್ರೆ ಚೆನ್ನಾಗಿ ತೊಡೆದಿಲ್ಲ ಅಂತ ಅರ್ಥ. ಅದೇ ರೀತಿಯಲ್ಲಿ ನಮ್ಮ ಅಜ್ಞಾನ ಉಳ್ಕೊಂಡಿದೆ ಅಂದರೆ ಕರ್ಮ ಯಶಸ್ವಿಯಾಗಿ ಯೋಗ ಮಾಡಿಲ್ಲ ಅಂತಲೇ ಅರ್ಥ. ಅದನ್ನು ಮಾಡೋವರೆಗೂ ಮಾಡ್ತಾನೆ ಇರಬೇಕಾದ್ದರಿಂದ ಯದಾತೇ ಮೋಹ ಕಲೀಲಂ ಬುದ್ಧಿರ್ ವ್ಯತಿತರಿಷ್ಯತಿ. ನೋಡಿ, ತರಿಷ್ಯತಿ, ಅತಿತರಿಷ್ಯತಿ, ವ್ಯತಿತರಿಷ್ಯತಿ, ಎಷ್ಟು ಪದ ಸ್ಟ್ರೆಸ್ ಕೊಡ್ತಾರೆ ಪರಮಾತ್ಮ. ತರಿಷ್ಯತಿ ಅಂದರೆ ದಾಟೋದು, ಅತಿತರಿಷ್ಯತಿ ತುಂಬ ದಾಟೋದು, ವ್ಯತಿತರಿಷ್ಯತಿ ದಾಟಿ ಮುಂದೆ ಹೋಗಿಬಿಡೋದು. ಅಂದರೆ ಟೋಟಲಿ ಗೆಲ್ಲಬೇಕು ಅಂತ ಅರ್ಥ. ಜಸ್ಟ್ ಗೆಲ್ಲೋದಲ್ಲ, 100% ದೂರ ಮಾಡಬೇಕು ಅದನ್ನು. ಅಜ್ಞಾನದ ಕೊಳೆ ನಮ್ಮಿಂದ 100%ಗೆ 100% ಎಲ್ಲಿವರೆಗೆ ಹೋಗಿಲ್ಲ ಅಲ್ಲಿವರೆಗೆ ಕರ್ಮಾಚರಣೆ ಮಾಡಲೇಬೇಕು. ಕರ್ಮಯೋಗ ಬಂಧಕ, ಹಾಗೆ ಮಾಡಲೇಬೇಕು ಅಂತ ಅರ್ಥ. ಅದಕ್ಕೆ ಇನ್ನು ಮುಂದೆ ಹೇಳ್ತಾನೆ, ತದಾ ಗಂತಾಶಿ ನಿರ್ವೇದಂ ಶ್ರೋತವ್ಯಶ್ಯ ಶ್ರುತಶ್ಯ ಚ. ಆ ಮಟ್ಟದಲ್ಲಿ ಏನು ತಲುಪ್ತೆ ಗೊತ್ತಾ ನಿನಗೆ? ಏನು ಶ್ರೋತವ್ಯ ಇತ್ತಲ್ಲ, ಏನು ಶ್ರುತ ಇತ್ತಲ್ಲ, ಅದರ ಲಾಭವನ್ನು ಆಗ ನೀನು ಪಡಿತಿ ಅಂತ ಹೇಳ್ತಾನೆ ಭಗವಂತ. ನೀನು ಕೇಳಿದ್ದರ ಫಲ, ನೀನು ಓದಿದ್ದರ ಫಲ, ಜ್ಞಾನ ಬಂದಾಗ, ವಿದ್ಯಾರ್ಥಿ ಕೋರ್ಸ್ ಕಂಪ್ಲೀಟ್ ಮಾಡಿದ್ದರ ಫಲ, ಅವನ ಸರ್ಟಿಫಿಕೇಟ್ ಕೈ ಬರುತ್ತೆ, ಮಾರ್ಕ್ಸ್ ಕಾರ್ಡ್ ಬರುತ್ತೆ, ಅಲ್ಲಿಗೆ ಅವನ ಕೋರ್ಸ್ ಕಂಪ್ಲೀಟ್ ಆದಾಗಲಿಕ್ಕೆ. ಎಕ್ಸಾಮ್ ಬರೆದಾಗಲೂ ಕಂಪ್ಲೀಟ್ ಆಗಿಲ್ಲ, ಅವನ ಮಾರ್ಕ್ಸ್ ಕಾರ್ಡ್ ಕೈ ಬಂತಲ್ಲ, ಆಗ ಅವನು ಓದಿದ್ದೆಲ್ಲ ಸಾರ್ಥಕ. ಇವತ್ತು ನಮಗೆ ಲಾಭ ಯಾವಾಗ? ಮಾರ್ಕ್ಸ್ ಕಾರ್ಡ್ ಯಾವಾಗ ಕೊಡ್ತಾರೆ? ನಿರ್ವೇದ ಯಾವಾಗ ಬರುತ್ತೆ ಅಂತ ಪ್ರಶ್ನೆ. ಭಗವದ್ಗೀತೆಯ ಶ್ಲೋಕಕ್ಕೆ ತುಂಬ ತುಂಬ ಗೊಂದ ಮಾಡಿಕೊಂಡವರೇ ಜಾಸ್ತಿ. ಭಗವದ್ಗೀತೆ ಸರಳವಾದ ಪದಗಳು ಎಲ್ಲೂ ಸಿಗೋದಿಲ್ಲ, ಆದಷ್ಟು ಜಟಿಲವಾದ ಅರ್ಥ ಎಲ್ಲೂ ಇರೋದಿಲ್ಲ ಅಂತ ಭಗವದ್ಗೀತೆ. ಪುಸ್ತಕ ತೆಗೆದು ನೋಡಿ ಹೀಗೆ ಬರೆದಿರ್ತಾರೆ, ಅರ್ಜುನ ನೀನು ಯಾವಾಗ ಮೋಹ ಕಲೀಲವನ್ನು ದಾಟಿಬಿಡ್ತೀಯೋ ಆಗ ಯಾವುದನ್ನು ಕೇಳಿದ್ದೀಯೋ, ಯಾವುದನ್ನು ಕೇಳ್ತಾ ಇದ್ದೀಯೋ ಅದರ ಬಗ್ಗೆ ವೈರಾಗ್ಯವನ್ನು ಹೊಂದುತ್ತಿ. ಪ್ರಿಂಟ್ ಆಗಿರೋ ಎಲ್ಲ ಪುಸ್ತಕದಲ್ಲಿ ಅರ್ಥ ಸಿಗೋದಿದ್ದು ಒಂದೇನೆ. ನೀನು ಯಾವುದನ್ನು ಕೇಳಿದ್ದೀಯೋ, ಯಾವುದನ್ನು ಕೇಳ್ತಾ ಇದ್ದೀಯೋ ಅದು ಎಲ್ಲರ ಬಗ್ಗೆ ನಿನಗೆ ವೈರಾಗ್ಯ ಭಾವ ಬರೋದು, ಈ ಒಂದು ಅಜ್ಞಾನದ ಮೋಹ ಹೋದಾಗ ಅಂತ ಅರ್ಥ ಬರೆದುಬಿಡ್ತಾರೆ. ಮಧ್ವಾಚಾರ ಅರ್ಥ ಬರೀತಾರೆ, ಆ ಅರ್ಥ ಅದಕ್ಕಲ್ಲ ಅಂತ ಹೇಳಿಬಿಡ್ತಾರೆ. ನಿರ್ವೇದ ಶಬ್ದಕ್ಕೆ ವೈರಾಗ್ಯ ಅಂತ ಅರ್ಥ ಅಲ್ಲ, ಮೊಟ್ಟ ಮೊದಲ ಬಾರಿಗೆ ಬರೆದ ಅರ್ಥ ಇದು ಒಂದು. ಅಲ್ಲಿ ಭಗವಂತ ಏನು ಹೇಳ್ತಾನೆ ಗೊತ್ತಾ? ಶ್ರೋತವ್ಯಶ್ಯ ನಿರ್ವೇದಂ ಶ್ರುತಶ್ಯ ನಿರ್ವೇದಂ ತದಾಗಂತಾಸಿ. ಏನು ಕೇಳಿದ್ದೀಯೋ ಅದರ ಫಲ ಸಿಗುತ್ತೆ, ಏನು ಕೇಳ್ತೀಯೋ ಅದರ ಫಲ ಸಿಗುತ್ತೆ ಅಂತ ಹೇಳ್ತಾನೆ. ನಿರ್ವೇದ ಅಂದರೆ ಸಿಗೋದೇ ಹೊರತು ಕಳ್ಕೊಳ್ಳೋದಲ್ಲ ಅಂತ ಆಚಾರ್ಯ ಅರ್ಥ ಬರುತ್ತೆ. ವೈರಾಗ್ಯವನ್ನು ಬೇಸಿ ಜ್ಞಾನ ಯಾವಾಗ ಬರುತ್ತೆ ಅಂತ ಕೇಳಿದರೆ ಬೇಸಿ ಓದ್ದಾಗ ಬರುತ್ತೆ. ಎಷ್ಟು ಸರಿಯಾದ ಅರ್ಥ ಅದು. ನೀನು ಬೇಸಿ ಯಾವಾಗ ಓದ್ತೀನಿ ನೋಡು, ಅಲ್ಲಿ ಸೈನ್ಸ್ ಜ್ಞಾನ ಪೂರ್ತಿ ಹೋಗಿಬಿಟ್ಟಿರುತ್ತೆ ಅಂದರೆ ಏನು ಮಾಡಬೇಕು ಅದಕ್ಕೆ? ನೀನು ಮೆಡಿಕಲ್ ಓದ್ತೀಯಲ್ಲ, ನೀನು ವೈದ್ಯಕೀಯ ಜ್ಞಾನ ಇದು ಬಂದದ್ದು ಹೋಗಿಬಿಡುತ್ತೆ ಅಂತ ಕೇಳಿದರೆ ಇದಂತೆ ಮೆಡಿಕಲ್ ಕೋರ್ಸ್ ಇದು ಒಂದು. ತುಂಬ ಜನ ಬರೆದ ಆ ಅರ್ಥ ಬರೆದರು. ಆಚಾರ್ಯ ಹೇಳ್ತಾರೆ ಹಾಗಲ್ಲ, ನೀನು ಯಾವುದನ್ನು ಕೇಳಿರ್ತಿ, ಯಾವುದನ್ನು ಇನ್ನೂ ಕೇಳಕ್ಕೆ ಹೊರಟಿದ್ದಿ, ಅದೆಲ್ಲ ಒಟ್ಟು ಫಲ ಸಿಗೋದು ಯಾವಾಗ ಗೊತ್ತಾ? ನಿರ್ವೇದ ಸಿಗೋದು ಯಾವಾಗ ಗೊತ್ತಾ? ಅಜ್ಞಾನ ದಾಟಿದಾಗ ಅಂತ ಹೇಳ್ತಾರೆ. ಅದು ಲಾಭಾರ್ಥದ ಪದ, ಅದು ಈ ಅರ್ಥ ಅಲ್ಲ. ನಿರ್ವೇದ ಶಬ್ದಕ್ಕೆ ವಿಚಿತ್ರವಾದ ಅರ್ಥ ಬರೆದವರು ಮಧ್ವಾಚಾರ್ಯರು. ಲಾಭ ಅಂತ ಅರ್ಥ, ನಿತರಾಮ್ ಲಾಭ ಅಂತ ಆಚಾರ ಅರ್ಥ ಬರೀತಾರೆ. ಡಿಕ್ಷನರಿ ಎರಡು ಅರ್ಥನೂ ಇದೆ, ಇದು ಆಶ್ಚರ್ಯ. ಲಾಭ ಅಂತ ಅರ್ಥ ಇದೆ, ವೈರಾಗ್ಯ ಅಂತ ಅರ್ಥ ಇದೆ. ಎಲ್ಲರೂ ವೈರಾಗ್ಯದ ಅರ್ಥ ಬರೆದ್ರೆ ಹೊರತು ಅರ್ಥ ಬರಲೇ ಇಲ್ಲ. ಅದಕ್ಕೆ ಮನುಷ್ಯನಿಗೆ ಒಂದೊಂದು ಕೈಕಾಲು ಹೋಗಲು ಶುರು ಮಾಡಿದ ತಕ್ಷಣ ಏನು ತಿಳ್ಕೊಂಡ್ಬಿಡ್ತಾರೆ? ಬಹುಶಃ ಜ್ಞಾನ ಬಂದಿದೆ ಅಂತ ಕಾಣುತ್ತೆ ತಿಳ್ಕೊಂಡ್ಬಿಡ್ಬೇಕಾಗುತ್ತೆ. ಒಂದೊಂದು ಹೋಯ್ತಲ್ಲ, ಕಣ್ಣೋಯ್ತು, ಕಾಲೋಯ್ತು, ಕಿವಿ ಹೋಯ್ತು, ಬಹುಶಃ ಜ್ಞಾನ ಆಗುತ್ತೆ ಅಂತ ಕಾಣುತ್ತೆ ತಿಳ್ಕೊಂಡ್ಬಿಡ್ಬೇಕು. ಇದು ಬದಲು ಹೋಗುತ್ತೆ ಅಂತ ಅರ್ಥ. ಅದಕ್ಕೆ ನಿಜವಾಗಲೂ ಲಾಭ ಆಗೋದು ಯಾವಾಗ ಗೊತ್ತೇನೋ? ಈ ರೀತಿ ಮಾಡಿದಾಗ. ನೀನು ಕೇಳಿದ್ದರ ಫಲ ಏನು ಕೇಳಿದ್ದಾನೆ ಅರ್ಜುನ? ಈಗ ಶಾಸ್ತ್ರ ಓದಿಬಿಟ್ರೆ ಮೋಕ್ಷ ಸಿಗುತ್ತೆ. ಮೋಕ್ಷಕ್ಕೆ ಹೋಗಿಬಿಟ್ರೆ ಏನಾಗುತ್ತೆ ಗೊತ್ತಾ? ಏನು ಅಂದ್ಕೋತಾನಲ್ಲ, ತಕ್ಷಣ ಆಗುತ್ತಂತೆ ಮೋಕ್ಷದಲ್ಲಿ ಹೋಗಿಬಿಟ್ರೆ. ಸಂಕಲ್ಪಾದೇವ ತಚ್ಛ್ರುತೆ ಹೇತ ಬ್ರಹ್ಮಸೂತ್ರ ಅಂದ್ಕೋತಾ ಇರ್ಲಿಕ್ಕೇನೆ, ಬೆಕ್ಕದ ಅಂದ್ಕೊಳ್ಳಿ, ವೆರಿ ಮೊಮೆಂಟ್ ಆಗುತ್ತಂತ. ನೋ ಇನ್ವೆಸ್ಟ್ಮೆಂಟ್ ಜೀರೋ, ಎಫರ್ಟ್ಸ್ ನಿಲ್, ಫಲ 100%. ನಾವು ಅನ್ಕೋತಿರ್ತೀವಿ ಆಗಬಾರ್ದು ಅನ್ಕೋತೇವೆ, ಮೋಕ್ಷದಲ್ಲಿ ಗ್ಯಾರಂಟಿ ಆಗುತ್ತೆ ಅಂತ ಹೇಳ್ತಾರೆ. ಮೋಕ್ಷದಲ್ಲಿ ಇದೆಲ್ಲ ಆಗುತ್ತಾ ಇದೆ. ಇದು ಯಾವಾಗತ್ತೆ ಭಗವಂತ ಅಂದ್ರೆ ಮೋಕ್ಷಕ್ಕೆ ಹೋದಾಗತ್ತೆ ಅಂತ ಭಗವಂತ ಹೇಳ್ತಾನೆ. ಇಲ್ಲಿ ಆಗೋದಲ್ಲ ಅದು, ಮೋಕ್ಷಕ್ಕೆ ಹೋದಾಗತ್ತೆ. ಮೋಕ್ಷಕ್ಕೆ ಹೋಗೋದು ಯಾವಾಗ? ಅಜ್ಞಾನ ದಾಟಿದಾಗ. ಅಜ್ಞಾನ ದಾಟಿದಾಗ ಒಂದು ಒಳ್ಳೆ ಪ್ರಶ್ನೆ ಹಾಕೊಂಡು ಆಚಾರ ಉತ್ತರ ಕೊಡ್ತಾರೆ. ಡಿಕ್ಷನರಿಯಲ್ಲಿ ನಿರ್ವೇದ ಶಬ್ದಕ್ಕೆ ವೈರಾಗ್ಯ ಅಂತಲೂ ಅರ್ಥ ಇದೆ, ನಿರ್ವೇದ ಶಬ್ದಕ್ಕೆ ಲಾಭ ಅಂತಲೂ ಅರ್ಥ ಇದೆ. ವೈರಾಗ್ಯ ಅಂತ ಅವ್ರು ಮಾಡಿದ್ದಾರೆ, ಲಾಭ ಅಂತ ನೀವು ಮಾಡಿದ್ದೀರಿ. ಯಾರು ಕರೆಕ್ಟು ಅಂತ ಹೇಗೆ ಹೇಳೋದು? ಒಳ್ಳೆ ಸಮಸ್ಯೆ ಇದೆ. ಯಾರು ಕಟ್ಟೋದು ಹೇಗೆ ಹೇಳೋದು? ಅದಕ್ಕೆ ಆಚಾರ ಹೇಳ್ತಾರೆ, ನಾವು ಯಾರೇ ಗಲಾಟೆ ಮಾಡೋದು ಬೇಡ, ವ್ಯಾಕರಣ ಶಾಸ್ತ್ರ ಬಲ್ಲವ್ರನ್ನ ಕೇಳಿ ಅಂತ ಹೇಳ್ತಾರೆ ಆಚಾರ. ವ್ಯಾಕರಣ ಗೊತ್ತಿದ್ದವ್ರನ್ನ ಕೇಳಿ ಯಾವ ಸರಿ ಅಂತ ಅವ್ರು ಹೇಳ್ತಾರೆ. ವ್ಯಾಕರಣ ಏನು ಹೇಳುತ್ತೆ ಗೊತ್ತೇನು? ನಿರ್ವೇದಸ್ಯ ಷಷ್ಠಿ ವಿಭಕ್ತಿ, ನಿರ್ವೇದ ಅಂಬುದು ಷಷ್ಠಿ ವಿಭಕ್ತಿ, ಶ್ರೋತವ್ಯಶ್ಚ ಶ್ರುತಶ್ಚ ಎರಡು ಷಷ್ಠಿ ವಿಭಕ್ತಿಯ ಪದಗಳು. ನಿರ್ವೇದ ಅನ್ನೋದು ದ್ವಿತೀಯ ವಿಭಕ್ತಿಯ ಪದ. ಆಚಾರ್ಯ ಹೇಳ್ತಾರೆ, ಟೀಕಾರ ಸ್ಪಷ್ಟ ಬರೀತಾ ಇದ್ದಾರೆ, ಜುಗುಪ್ಸಾ ವಿರಾಮ ಪ್ರಮಾದಾರ್ಥಕಾನಂ ಉಪಸಂಖ್ಯಾನಂ ಅಂತ ವಾರ್ತಿಕೇನ ಟೀಕಾರ ಕೋಟ್ ಮಾಡ್ತಾರೆ ಜಯತೀರ್ಥರು. ಅರ್ಥ ಏನು ಅಂದ್ರೆ, ನಿರ್ವೇದ ಶಬ್ದಕ್ಕೆ ವೈರಾಗ್ಯ ಅಂತ ಅರ್ಥ ಮಾಡಬೇಕಾದ್ರೆ ಸಂಬಂಧಪಟ್ಟಂತ ನಾಮಪದ ಪಂಚವಿಭಕ್ತಿಯಲ್ಲಿರಬೇಕು ಅಂತ ನಿಯಮ ಇದೆ. ಪಂಚವಿಭಕ್ತಿಯಲ್ಲಿರಬೇಕು, ಶ್ರೋತವ್ಯಾತ್ ಅಂತಿರಬೇಕು, ಶ್ರುತಾತ್ ಅಂತಿರಬೇಕು. ಇಲ್ಲಿರೋದು ಶ್ರೋತವ್ಯಶ ಶ್ರುತಶ್ಯ ಷಷ್ಠಿಯಲ್ಲಿ ಇದೆ. ಷಷ್ಠಿಯಲ್ಲಿ ಇದ್ದಾಗ ಲಾಭ ಅಂತ ಅರ್ಥ, ಪಂಚಮಿಯಲ್ಲಿ ಇದ್ದಾಗ ವೈರಾಗ್ಯ ಅಂತ ಅರ್ಥ. ಷಷ್ಠಿಯಲ್ಲಿರೋದ್ರಿಂದ ಲಾಭ ಅಂತ ಅರ್ಥ ಮಾಡಬೇಕು, ವೈರಾಗ್ಯ ಅಂತ ಅರ್ಥ ಮಾಡಬಾರದು. ಆಚಾರ್ಯರು ಬರೀ ವ್ಯಾಕರಣ ಬಲ್ಲವರಲ್ಲ, ಮಹಾವ್ಯಾಕರಣ ಬಲ್ಲವರವರು. ಅದಕ್ಕೆ ಅರ್ಥ ಹೇಳ್ತಾ ಇದ್ದಾರೆ. ಹನುಮಂತನ ಬಗ್ಗೆ ಶ್ಲೋಕ ಇದೆ, ಮಹಾವ್ಯಾಕರಣ ಅಂಬೋದಿ ಮಂಥಮಾನಸ ಮಂದಾರಂ ಕವಯಂತಂ ರಾಮಕೀರ್ತ್ಯ ಹನುಮಂತ ಉಪಾಸ್ಮಹೇ. ಹನುಮಂತ ಒಂಬತ್ತು ವ್ಯಾಕರಣ ಬಲ್ಲವನು ಅಂತ ವಾಲ್ಮೀಕಿ ರಾಮಾಯಣ ಹೇಳುತ್ತೆ. ಇವತ್ತು ಒಂಬತ್ತು ವ್ಯಾಕರಣ ಇವೆ ಅಂತಲೇ ಮೊದಲು ಗೊತ್ತಿಲ್ಲ, ಒಂಬತ್ತು ವ್ಯಾಕರಣ ಪೂರ್ತಿ ಗೊತ್ತಿದ್ದ ಹನುಮಂತ ಅಂತ. ಆತ ಅರ್ಥ ಹೇಳ್ತಾರೆ ಮಧ್ವಾಚಾರ್ಯ. ಅರ್ಥ ಬರಿತಾ ಇದ್ದಾರೆ ಹನುಮಂತ ದೇವರು, ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ ಅವರು ಬರಿತಾ ಇದ್ದಾರೆ. ಈ ವ್ಯಾಕರಣದ ಪ್ರಕಾರ ಲಾಭ ಅಂತ ಅರ್ಥ ಮಾಡಬೇಕೆ ಹೊರತು ಅದನ್ನು ವೈರಾಗ್ಯ ಅಂತ ಮಾಡಬಾರದು. ಇನ್ನು ಕಾಮನ್ ಸೆನ್ಸ್ ರಿಲೆವೆನ್ಸ್ ಇರೋದು ಲಾಭಕ್ಕೆ ಹೊರತು ಇದಕ್ಕೆ ಅನ್ಯಾಯಕ್ಕಲ್ಲ, ಬಿಡದಕ್ಕಲ್ಲ. ಹೀಗೆ ಗೀತೆಗೆ ಪ್ರತಿಯೊಂದು ಪದಗಳನ್ನು ಕೂಡ ಅತ್ಯಂತ ಆಳವಾಗಿ ವಿಶ್ಲೇಷಣೆ ಮಾಡಿದ ಹಿರಿಮೆ ಆಚಾರ್ಯರು. ನೀವು ಕುತೂಹಲಕ್ಕೆ ಅವ್ರ ಭಾಷೆ ನೋಡಬೇಕು, ಸುಮ್ಮನೆ ಒಂದು ಕರ್ಸರಿ ಗ್ಲಾನ್ಸ್ ಅಂತಲ್ಲ ಹಾಗೆ ಮಾಡಬೇಕು. ಮಧ್ವಾಚಾರ್ಯ ಎಷ್ಟು ಗ್ರಂಥ ಕೊಟ್ಟು ಮಾಡ್ತಾರೆ ಗೊತ್ತಿದೆ? ನೂರಾರು ಗ್ರಂಥಗಳನ್ನು ಕೊಟ್ಟು ಮಾಡ್ತಾರೆ, ಅನೇಕ ಹೊಸ ಹೊಸ ಡಿಕ್ಷನರಿಗಳನ್ನು ಕೊಟ್ಟು ಮಾಡ್ತಾರೆ. ಒಂದೊಂದು ಪದಕ್ಕೂ ಹಿತಮಿತ್ತ ಮತ್ತು ಖಚಿತವಾದ ಅರ್ಥವನ್ನು ಹೇಳ್ತಾರೆ. ಏನು ಅರ್ಥವನ್ನು ಬರೆದ್ರೂ ಕೂಡ ಮೂಲದ ಪದವನ್ನೇ ಒಡೆದ ಅರ್ಥವನ್ನು ಹೇಳ್ತಾರೆ, ಅಲ್ಲೇ ಅರ್ಥವನ್ನು ತೋರಿಸ್ತಾರೆ. ಊಹಾಪೋಹಗಳ ಅರ್ಥವನ್ನು ಒಂದನ್ನೂ ಬರೆಯೋದಿಲ್ಲ. ಅದಕ್ಕೆ ಗೀತಾ ಭಾಷ್ಯ, ಗೀತಾ ತಾತ್ಪರ್ಯ ನಮಗೆ ಅತ್ಯಂತ ಸೂಕ್ತವಾದ ಅರ್ಥ ಕೊಡೋದಕ್ಕೆ ಇದೇ ಕಾರಣ. ಮತ್ತು ಭಗವಂತನ ಮಾತು ಯಾತಕ್ಕೆ ತರ್ತೀರಿ ಅಂತ ಮಧ್ಯ ಮಧ್ಯೆ ಜನ ಕೇಳ್ತಿರಬಹುದು. ತುಂಬ ಭಾಷ್ಯ ಓದಿದಾಗ ದೇವರ ಬಗ್ಗೆ ನಿಮಗೆ ಹೆಸರು ಕೂಡ ಬರೋದಿಲ್ಲ, ಆ ರೀತಿ ಭಗವದ್ಗೀತೆ ಅರ್ಥ ಬರೆದವರಿದ್ದಾರೆ. ಮೊದಲಿಂದ ಕೊನೆಯವರು ಭಗವದ್ಗೀತೆ ಓದಿದರೆ ದೇವರನ್ನ ಪದವನ್ನು ಬರೆದಂತೆ ಹುಷಾರ ಬರೆದಿರ್ತಾರೆ ಅರ್ಥವನ್ನು. ಆಚಾರ ಹೇಳ್ತಾರೆ ಹಾಗೆ ಬರೆದ್ರೆ ಅದು ಗೀತೆ ಅಲ್ಲ. ಪ್ರತಿಯೊಂದು ಪದದಲ್ಲಿ ಭಗವಂತನ ವಿಚಾರ ಬಂದರೆ ಮಾತ್ರ ಗೀತೆ ಆಗುತ್ತೆ. ಅದು ಒಂದು ಯಾತಕ್ಕೆ ಗೊತ್ತಾ? ಹೆಸರೇನು ಗೊತ್ತಾ ಅದಕ್ಕೆ? ಭಗವದ್ಗೀತೆ ಅಂತಾನೆ ಹೆಸರು ಅದಕ್ಕೆ, ಭಗವಾನುವಾಚ ಅಂತಾನೆ ಹೆಸರು. ಆ ಹೆಸರನ್ನೇ ಮರೆತು ಹೋದ್ರೆ ಇದೆ ಅಂತ ಕೆಲಸ ಆಗುತ್ತೆ ಯೋಚನೆ ಮಾಡಿ. ಪ್ರತಿ ಕ್ಷಣದಲ್ಲೂ ಭಗವಂತನ ಹೆಸರು ಬರಬೇಕು, ಆಗ ಮಾತ್ರ ಭಗವದ್ಗೀತೆ ಆಗುತ್ತೆ. ಕರ್ಮವನ್ನು ಅರ್ಪಣೆ ಮಾಡಿ ಯಾರಿಗೆ ಮಾಡಬೇಕು? ಭಗವಂತನಿಗೆ ಮಾಡಿ, ಅದು ಮತ್ತೆ ಹೇಳೋ ಕಾರಣ ಇಲ್ಲ. ಈ ರೀತಿ ಬಿಡಿಸಿದ್ದು ಬದ್ಧಾಚಾರ್ಯರ ಹಿರಿಮೆ ಅಷ್ಟು ಹೇಳಿದ್ರು. ನಮಗೆ ಅಜ್ಞಾನದ ಕೊಳೆ ಎಲ್ಲಿವರೆಗೂ ಹೋಗೋದಿಲ್ಲ, ಅಲ್ಲಿವರೆಗೂ ನಮಗೆ ಜ್ಞಾನ ಬಂದಿಲ್ಲ ಅಂತಾಯ್ತು, ಅಲ್ಲಿವರೆಗೂ ನಮಗೆ ಫಲ ಸಿಕ್ಕಿಲ್ಲ ಅಂತ ಅರ್ಥ, ಮುಖ್ಯವಾದ ಫಲ. ಅದಕ್ಕೋಸ್ಕರ ಅಜ್ಞಾನದ ಕೊಳೆ ಹೋಗೋವರೆಗೂ, ಜ್ಞಾನಸಿದ್ಧಿಯಾಗೋವರೆಗೂ ಕರ್ಮಯೋಗವನ್ನು ಆಚರಣೆ ಮಾಡಲೇಬೇಕು ಅಂತ ಭಗವಂತ ಹೇಳಿದ. ಮುಂದಿನ ಪ್ರಶ್ನೆ ಆಟೋಮೆಟಿಕ್ ಆಗಿ ಬರುತ್ತೆ ನಮಗೀಗ, ಅದು ತಿಳ್ಕೊಳ್ಳೋದು ಹೇಗೆ ಅಂತ ಪ್ರಶ್ನೆ. ನಮಗೆ ಗೊತ್ತಾಯ್ತು ಯಾವ ಸ್ಟೇಜ್ ಅಂತ ಗೊತ್ತಾಯ್ತು, ಅನ್ನ ಬೇಯೋವರೆಗೂ ಬೇಯಿಸು ಅಂತ ಹೇಳಿದ. ಬೇಯ್ದಿದ್ದು ಹೇಗೆ ಗೊತ್ತಾಗುತ್ತೆ ನಮಗೀಗ? ಬೆಂದಿದ್ದು ಗೊತ್ತಾಗೋದು ಯಾವಾಗ? ಉತ್ತರ ಬೇಕಲ್ಲ. ಈಗ ಆ ಮುಂದಿನ ಶ್ಲೋಕ ಉತ್ತರ ಕೊಡ್ತಾ ಇದೆ. ಶ್ರುತಿ ವಿಪ್ರತಿಪನ್ನಾತೆ ಯದಾಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಈ ಶ್ಲೋಕದಲ್ಲಿ ಅಪರೋಕ್ಷ ಜ್ಞಾನ ಬಂದಿದ್ದಕ್ಕೆ ಏನು ಗುರುತು ಅಂತ ಭಗವಂತ ಹೇಳ್ತಾನೆ. ನಮ್ಮ ಪ್ರಕಾರ ಗುರುತು ಎಂದ್ರೇನು? ನಾವು ಪ್ರಮಾಣ ಪತ್ರ ಬಂದರೆ ಗುರುತಿದ್ದಾಗ ಲೆಕ್ಕ, ಬಿರುದು ಬಂದರೆ ಗುರುತಿದ್ದಾಗ ಲೆಕ್ಕ, ದುಡ್ಡು ಬಂದರೆ ಗುರುತಿದ್ದಾಗ ಲೆಕ್ಕ. ಇದ್ಯಾವುದು ಗುರುತಲ್ಲ, ಜ್ಞಾನ ಬಂದಿದ್ದಕ್ಕೆ ತನ್ನದೇ ಆದ ಒಂದು ಗುರುತಿದೆ, ಆ ಗುರುತನ್ನು ನಾನು ಹೇಳ್ತೇನೆ ಅಂತ ಭಗವಂತ ಹೇಳ್ತಾನೆ. ಆ ಗುರುತನ್ನು ಕೇಳಿದಾಗ ನಮಗೆ ಆಶ್ಚರ್ಯವೇ ಆಶ್ಚರ್ಯ. ನಮಗೆ ಯಾರಿಗೂ ಜ್ಞಾನ ಬಂದಿಲ್ಲ ಅಂತ ಗ್ಯಾರಂಟಿ ಆಗೋದು ಆ ಶ್ಲೋಕ ಓದಿದಾಗ. ಈಗಾರೇ ಗ್ಯಾರಂಟಿ ಇರುತ್ತೆ, 100% ಗ್ಯಾರಂಟಿ ಆಗುತ್ತೆ. ಆ ಟೆಸ್ಟ್ ಭಗವಂತ ಹೇಳ್ತಾನೆ, ಯಾಸಿಡ್ ಟೆಸ್ಟ್ ಅಂತಾರಲ್ಲ ಹಾಗೆ, ಯಾಸಿಡ್ ಟೆಸ್ಟ್ ಅದು. ಜ್ಞಾನ ಬಂದಿದ್ದಕ್ಕೆ ಏನಯ್ಯ ಗುರುತು? ನಾನು ಹೇಳ್ತೇನೆ ಕೇಳು ಅರ್ಜುನ. ಶ್ರುತಿ ವಿಪ್ರತಿಪನ್ನಾತೆ ಯದಾ ಸ್ಥಾಸ್ಯತಿ ನಿಶ್ಚಲ ಸಮಾಧೌ ಅಚಲಾ ಬುದ್ಧಿ ತದಾ ಯೋಗಮವಾಪ್ಸ್ಯಸಿ. ಎಂದೇನಂತೆ ಬೇರೆಯವರು ಬರೆದ ಅರ್ಥ ಯಥಾಪ್ರಕಾರ ಬೇರೆ ಅರ್ಥನೇ ಅದು ಒಂದು. ಆಚಾರ ಅರ್ಥವನ್ನು ಬರೀತಾರೆ, ಎಷ್ಟು ರಮ್ಯವಾದ ಅರ್ಥ. ನಮಗೆ ತಕ್ಷಣ ಅರ್ಥ ಆಗಬೇಕು ಮನಸ್ಸಿಗೆ. ಎಂಥ ದಡ್ಡನಿಗೂ ಕೂಡ ನಮಗೆ ಜ್ಞಾನದ ಬಗ್ಗೆ ಖಚಿತವಾದಂಥ ಮಾಹಿತಿ ಕೊಡ್ತಕ್ಕಂಥ ಅರ್ಥವನ್ನು ಆಚಾರ್ಯ ಬರೀತಾ ಇದ್ದಾರೆ. ನಾಳೆ ದಿವಸವೇ ಹೇಳಿದೆ ಈ ಪ್ರವಚನ ಮಾಲಿಕೆ ಕೊನೆಯ ದಿವಸ ಅಂತ ಹೇಳಿ. ಈ ಬಾರಿಯ ಪ್ರವಚನ ಮಾಲಿಕೆಯ ಕೊನೆಯ ದಿವಸ, ಮುಂದಿನ ಬಾರಿ ಪ್ರವಚನ ಮಾಲಿಕೆ ಪ್ರಾರಂಭವಾಗೋದು ಜುಲೈ 23ರಿಂದ. ಜುಲೈ 23ರಿಂದ ಜುಲೈ 29ರವರೆಗೆ 7 ದಿವಸಗಳ ಕಾಲ ಮುಂದುವರಿಯುತ್ತೆ. ಬಹುಶಃ ಆ ಸಮಯಕ್ಕೆ ನಾವು ಗ್ಯಾರಂಟಿ ಬಹು 2ನೇ ಅಧ್ಯಾಯ ಮುಗಿಸ್ತೇವೆ ಅಂತ ಹೇಳಿ ಅಂದ್ಕೊಳ್ಬಹುದು ಆ ಸಮಯಕ್ಕೆ. ಈಗ ಈ ಹಂತಕ್ಕೆ ನಿಲ್ಲುತ್ತೆ. ಅಂದರೆ ಅಪರೋಷ್ಟ ಜ್ಞಾನ ಬಂದಿದ್ದು ಗುರುತೇನು, ನಾವು ಇನ್ನೊಬ್ಬರು ನೋಡಿ ತಿಳ್ಕೋಬೇಕು, ನಮ್ಮ ಬಗ್ಗೆನೂ ತಿಳ್ಕೋಬೇಕು ಅಂತ ಟೆಸ್ಟ್ ಹೇಳ್ತಾನೆ ಭಗವಂತ. ಇವ್ರಿಗೆ ಜ್ಞಾನ ಬಂದಿದೆಯೋ ಇಲ್ಲೋ ಅಂತ ಹೇಳಿಬಿಟ್ಟು ಹೇಳಕ್ಕೆ ನಮಗೆ ಗೊತ್ತಾಗಬೇಕು, ನಮಗೆ ಜ್ಞಾನ ಬಂದಿದೆ ನಮ್ಮ ಅನುಭವಕ್ಕೆ ಬರಬೇಕು ಅಂತ ಒಂದು ಪರೀಕ್ಷೆ ನಮ್ಮ ಮುಂದೆ ಭಗವಂತ ಇಡ್ತಾನೆ. ಅದನ್ನು ನಾಳೆ ನೋಡ್ತಾ ಸಿತಪ್ರ ಲಕ್ಷಣವನ್ನು ಕೆಲವನ್ನು ನೋಡಬಹುದು. ಆರಂಭದಲ್ಲಿ ಕೆಲವು ಲಕ್ಷಣ ಹೇಳ್ತಾನೆ ಭಗವಂತ, ಹೇಗಿರ್ತಾನೆ ಅಪರೋಷ್ಟ ಜ್ಞಾನಿ ಅಂತ ಹೇಳ್ತಾನೆ. ಆ ಲಕ್ಷಣ ನಾಳೆ ಕೂಡ ನೋಡ್ತಾ ನಾಳೆ ಎಂದಿನಂತೆ ನಾಳೆ ಸ್ವಲ್ಪ ಬೇಗ ಶುರು ಮಾಡಬೇಕು. ಕನೇ ದಿವಸ ಆದ್ದರಿಂದ ನಾಳೆ ಬೇಗ ಶುರುವಾಗುತ್ತೆ. 6:30 ಶುರು ಮಾಡಿ, 6:30 ನಾಳೆ 6:30 ಶುರುವಾಗಿಬಿಟ್ಟು 8:00 ಈ ಪ್ರವಚನ ಮಾಲಿಕೆಯ ಮುಕ್ತಾಯ ಕಾರ್ಯಕ್ರಮವಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತಾ ಇದ್ದೆ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.